योऽन्तः प्रविश्य मम वाचमिमाम् प्रसुप्ताम् सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगातीन् प्राणान् नमो भगवते पुरुषाय तुभ्यम् यस्माद्ब्रह्मेन्द्ररुद्रादिदेवतानाम् श्रियोऽपि च ज्ञानस्फूर्तिः सदा तस्मै हरये गुरवे नमः दासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिकृन्तति वाणिते करवाण्यम्ब चरणौ हृदि सर्वदा मद्वाक्यशरणिर्भूयात् श्रीमदाचार्यभावका सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततम् प्रसन्ना हरौ सुभक्तिम् मयि सन्दिशन्तु श्रीगुरुभ्यो नमः हरिः ॐ नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितमजम् बहुमाद्यमीशम् वन्दे भवघ्नमरासुरसिद्धवन्द्यम् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये परमपवित्रवत ಶ್ರೀಮನ್ಮಹಾಭಾರತದಲ್ಲಿ ಯುದ್ಧದ ನಂತರ ಧರ್ಮರಾಜ ಬಹಳಷ್ಟು ಗೊಂದಲಕ್ಕೊಳಗಾದ, ತಾನು ಮಾಡಿದ್ದು ತಪ್ಪು ಅಂತಕ್ಕಂತಹ ಭಾವನೆಯನ್ನ ಹೊಂದಿದ. ಬಂಧು ಬಾಂಧವರ ಸಂಹಾರ, ಒಂದು ಕಡೆಗೆ ಅಸಂಖ್ಯರಾಗಿರತಕ್ಕಂಥ ಪ್ರಾಣಿಗಳು ಮನುಷ್ಯರು ಅವರೆಲ್ಲರ ಸಂಹಾರವಾಗಿದೆ, ಇದಕ್ಕೆಲ್ಲ ತಾನೇ ಹೊಣೆ ಅಂತಕ್ಕಂಥ ಪಾಪ ಪ್ರಜ್ಞೆ ಆತನನ್ನ ಕಾಡ್ತಾ ಇದೆ. ಅಂದ್ರೆ ಸರಿ ಮಾಡಿಯೂ ಸಹ ತಾನು ಎಲ್ಲಿ ತಪ್ಪು ಮಾಡಿದನು ಅಂತಕ್ಕಂಥ ಚಿತ್ರವಾದ ಸ್ವಭಾವ ಆತನ ಕಾಡ್ತಾ ಇದೆ. ಎಲ್ಲಿ ತನಗೆ ಅನ್ಯಾಯವಾಗುತ್ತೋ, ಎಲ್ಲಿ ಪಾಪ ಬರುತ್ತೋ ಅಂತಕ್ಕಂಥ ಯೋಚನೆ ಎಲ್ಲಿದ್ದಾನೆ. ಸಾಮಾನ್ಯವಾಗಿ ಯಮನಿಗೆ ಪಾಪಿಗಳು ಹೆದರುತ್ತಾರೆ, ಯಮ ಏನ್ ಮಾಡಿಬಿಡ್ತಾನೋ ಅಂತ ಭಯ. ಧರ್ಮರಾಜ ಸ್ವತಃ ಯಮ, ಇದು ಬಹಳ ಆಶ್ಚರ್ಯ, ಗಮನಿಸಬೇಕು ನಾವು. ಯಮನ ಅವತಾರವೇ ಧರ್ಮರಾಜ, ಆತನಿಗೆ ಭಯ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪಾಪ ಪುಣ್ಯದ ಭೀತಿ ಅನ್ನೋದನ್ನ ನಾವು ಯದ್ಭೀಷಾ ಉದಯಿತಿ ಸೂರ್ಯ, ಲಕ್ಷ್ಮೀನಾರಾಯಣರು ರುಜುಗಳ ಹೊರತು ಉಳಿದವರಿಗೆಲ್ಲ ಕೂಡ ತಪ್ಪು ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ ಅಂತಕ್ಕಂಥ ಎಚ್ಚರ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಎಷ್ಟು ಎಚ್ಚರ ಇನ್ನೂ ಹುಷಾರಾಗಬೇಕಾಗುತ್ತೆ. ಸತ ಯಮದೇವರಿಗೇನೆ ಇವತ್ತಿನ ದಿವಸ ಅವರ ಅವತಾರವಾದ ಧರ್ಮರಾಜನಿಗೆ ಇಂಥ ಒಂದು ಯೋಚನೆ ಕಾಡಬೇಕಾದ್ರೆ ಬೇರೆಯವರು ಹಿಂಸೆ ಮಾಡಿದಾಗ ಎಷ್ಟು ದುಃಖ ಆಗುವ ಯೋಚನೆ ಮಾಡಬಹುದು. ಈ ಮಾತನ್ನು ನಾವು ಕಠೋಪನಿಷತ್ತಿಗೆ ಹೋದ್ರೆ ಅಲ್ಲೂ ಇಂಥ ಮಾತು ಬರುತ್ತೆ. ನಚಿಕೇತ ಬಂದಿದ್ದಾನೆ, ಮನೆ ಮುಂದೆ ಕೂತಿದ್ದಾನೆ, ಮೂರು ದಿವಸ ಕೂತ್ಕೊಂಡ ನಚಿಕೇತ. ಯಮದೇವರು ಬಂದರು, ನಚಿಕೇತ ನೋಡಿದ್ರು, ಶ್ಯಾಮಲಾದೇವಿ ಹೇಳಿದ್ರಂತೆ, ಏನಿದು ಹೀಗೆ ಮಾಡಿದ್ರೆ ಹೇಗೆ ಅಂತ ಹೇಳಿದ್ರಂತೆ. ಹೀಗೆ ಮಾಡಿದ್ರೆ ಹೇಗೆ, ಒಬ್ಬ ಬ್ರಾಹ್ಮಣ ಬಂದು ಕೂತಿದ್ದಾನೆ, ಮೂರು ದಿವಸವಾಗಿದೆ, ಅನ್ನೋದಕ ಕೊಡಲಿಲ್ಲ, ಅವನಿಗೆ ಆತಿಥ್ಯವನ್ನು ಮಾಡಲಿಲ್ಲ ಅಂತ ಕೇಳಿದ್ರೆ. ಯಾರು ಆತಿಥ್ಯವನ್ನು ಮಾಡೋದಿಲ್ಲ, ವೈಶ್ವಾನರಹ ಅತಿಥಿ ಬ್ರಾಹ್ಮಣೋ ಗೃಹೆ, ಒಬ್ಬ ಬ್ರಾಹ್ಮಣ ಹಸಿದವನೇನಾದರೂ ಮನೆಗೆ ಬಂದು ಅವನು ಉಪವಾಸ ಹೋದ ಅಂತ ಕೇಳಿದರೆ ಮನೆಗೆ ಬೆಂಕಿ ಹತ್ತಿದಾಗತ್ತೆ ಅಂತ ಹೇಳಿದ್ದ. ಮನೆ ಅವನ ನೋವು ಮನೆ ಸುಟ್ಟು ಬಿಡುತ್ತಂತೆ. ಇನ್ನು ಅರ್ಥ ಮಾಡ್ಕೊಳ್ಬೇಕು, ಅವನ ನೋವು ಮನೆಯನ್ನೇ ಸುಟ್ಟು ಬಿಡುತ್ತೆ, ಅಷ್ಟು ಭಯಂಕರವಾದಂತಹ ಪಾಪ ಅದು. ಅದನ್ನ ಅರ್ಥ ಮಾಡಿ ಬಂದವರು ಏನಾದರೂ ಕೂಡ ಅಭ್ಯಾಸ ಇರತಕ್ಕೆಂದ್ರೆ ಅವನು ಬೈಕೊಂಡು ಹೋಗೋಕ್ಕಾಗಬಾರ್ದು. ಅವನು ಏನು ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಕೊನೆ ನೀರಾದರೂ ಕೊಡಿ ಕೊನೆ ಪಕ್ಷ. ತೃಣಾನಿ ಭೂಮಿ ಋತಕಂ ವಾಕ್ಯತೃಥಿ ಚ ಸುನೃತ ಏತಾನ್ಯಪಿ ಸತಾಂಗೇಹೆ ನೋಚ್ಚಿದ್ದಂತೆ ಕದಾಚನ. ಸಜ್ಜನರಾದ ಮಾಡಲಿ ಕೊನೆಯ ಪಕ್ಷ ಒಂದಿಷ್ಟು ನೀರು, ಕೂಡ್ಲಿಕ್ಕೊಂದಿಷ್ಟು ಜಾಗ, ಕೊನೆಯ ಪಕ್ಷ ಒಳ್ಳೆ ಮಾತು, ಇದ್ಯಾವುದು ಇಲ್ಲದಂತೆ ಆಗಬಾರದು ಅಂತ ಹೇಳುತ್ತಾರೆ. ಸ್ವತಃ ಯಮದೇವರು ಶ್ಯಾಮಲಾದೇವಿಗೆ ಹೇಳಿದ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಅಲ್ಲೂ ಸಹ ಎಲ್ಲಿ ಪಾಪ ಬಂತು ಅಂತಕ್ಕಂಥ ಭಾವನೆಯನ್ನು ತೋರಿಸ್ತಾರೆ. ಅದು ಮೂಲ ರೂಪ, ಇದು ಅವತಾರ ರೂಪ. ಇದು ಅವತಾರ ರೂಪದಲ್ಲಿ ತಾವು ಮಾಡಿದ್ದು ಎಷ್ಟು ತಪ್ಪು ಅಂತಕ್ಕಂಥ ಯೋಚನೆಯಿಂದ ಹೊರಗಿ 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 ಯಾರು ಹೇಳಿದ್ರೂ ಕೇಳ್ತಾ ಇಲ್ಲ. ವಿಚಿತ್ರವಾದಂತಹ ಸ್ವಭಾವ ಆತನು, ಅದಕ್ಕೆ ಧರ್ಮರಾಜ ಅನ್ನೋ ಹೆಸರು ಸಾರ್ಥಕವಾಯಿತು. ಧರ್ಮ ಭೀರು, ಯಾವ ಕಾಲಕ್ಕೂ ಸಹ ಧರ್ಮವಲ್ಲದೆ ಧರ್ಮದಲ್ಲಿ ಎಲ್ಲಿ ಚ್ಯುತಿ ಆಗುತ್ತೋ ಅಂತಕ್ಕಂಥ ಭಯ. ಮತ್ತೊಂದು ಕಡೆಗೆ ಪಾಪ ಭೀರು, ಎಲ್ಲಿ ಪಾಪ ಬಂದ್ಬಿಡುತ್ತೋ ಅಂತಕ್ಕಂಥ ಭಯ. ಈ ಪಾಪ ಭೀರು ಮೊದಲಾದ ಪದಗಳನ್ನು ಸರಿಯಾಗಿ ಯೋಚನೆ ಮಾಡಿದವರಿಗೆ ಜೀವನ ಎಷ್ಟು ಅಪೂರ್ವವಾದದ್ದು. ಅದಕ್ಕೇನೆ ಕ್ಷುರಶ್ಚ ಧಾರಾ ರಿಷಿತಾ ದುರತ್ಯಯ ದುರ್ಗಂ ಪಥಸ್ತತ್ ಕವಯೋ ವದಂತಿ. ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಸಾಧನೆ ಅಂದರೆ ಕತ್ತಿಯ ಅಲಗಿನ ಮೇಲೆ ನಡೆದಾಗ ಲೆಕ್ಕ ಅಂತ ಹೇಳಿದ್ದಾರೆ. ಸ್ವಲ್ಪ ಎಚ್ಚರ ತಪ್ಪಾಗಿಲ್ಲ, ಬಹಳ ಹುಷಾರಾಗಿರಬೇಕು. ಜೋರ ಕಾಲಿಟ್ಟರೆ ಬಿಡುತ್ತೇವೆ ಅಂತ ಕಾಲಿಟ್ಟರೆ ಚುಚ್ಚಿಕೊಳ್ಳುತ್ತೆ, ಮೆಲ್ಲ ಕಾಲಿಟ್ಟರೆ ಪಲ್ಟಿ ಹೊಡಿತಾರೆ. ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಇದನ್ನ? ದೊಂಬರಾಟ ಅಂತ ಹೇಳ್ತಾರಲ್ಲ, ಒಂದು ಸಿಕ್ಕ ಕೋಲಿನ ಮೇಲೆ ಹೇಗೆ ನಡೀತಾನೆ ಅವನು ಬ್ಯಾಲೆನ್ಸ್ ಮಾಡಿಕೊಂಡು, ಆ ರೀತಿಯಲ್ಲಿ ಸಂಸಾರದಲ್ಲಿ ನಾವು ಎಚ್ಚರದಿಂದ ಬದುಕಬೇಕು ಅನ್ನೋದು ಇದರ ಸಂದೇಶ ಅಂತ ಧರ್ಮರಾಜನಿಗೆ ಅಷ್ಟು ಉಪದೇಶವನ್ನು ಮಾಡಿದ್ರು, ಕೇಳಲಿಲ್ಲ. ಆಗ ಕೃಷ್ಣ ಹೇಳಿದ, ಅಲ್ಲಿ ಭೀಮಸೇನ ದೇವರು ಹೇಳಿದ ಮಾತು ಬರುತ್ತೆ, ಎಂಥ ಧರ್ಮರಾಜ ನೀನು, ಎಂಥ ಕೆಲಸ ಮಾಡಿದ್ದಿ ನೀನು, ಯುದ್ಧ ಎಲ್ಲ ಬಹುದು, ಇನ್ನೇನು ಎಲ್ಲ ಕಷ್ಟ ಕಡಿತು ಜನಗಳಿಗೆ, ರಾಜನಾಗುವಂತ ಹೇಳಿದ್ರೆ ಈಗ ರಾಜ್ಯ ಬೇಡ ಅಂತ ಹೇಳ್ತೀಯಲ್ಲ, ಇದು ಹೇಗಾಗಿದೆ ಅಂದ್ರೆ ಭಾರಿ ನೀರು ಬೇಕು ಅಂತೇಳಿ ತುಂಬಾ ಆಳಕ್ಕೆ ಬಾವಿಯನ್ನು ತೋಡಿ ಮೈಯೆಲ್ಲ ಕೆಸರು ಮಾಡಿಕೊಂಡು ನೀರು ಬರೋ ಹೊತ್ತು ಮತ್ತೆ ಮುಚ್ಚಿದ್ರೆ ಯಾವ ಹಾಗೆ ನೀರು ಬರೋದೆಲ್ಲ ಮತ್ತೆ ಕ್ಲೋಸ್ ಮಾಡ್ಕೊತೀವಿ ಬಿಡೋದು ರೆಡಿಯಂತೆ. ಶ್ರಮಯೇವ ಹಿ ಕೇವಲ, ಮಾಡಿದ್ ಬರೀ ಆಯಾಸನೆ ಹೊತ್ತು ಯಾವ ಕೆಲಸಕ್ಕೂ ಬರಲಿಲ್ಲ. ಕಷ್ಟಪಟ್ಟು ಮರ ಹತ್ತಿ ಜೇನು ಸಿಗುತ್ತೆ ಅಂತ ಕೈ ಹಾಕಿ ಸಿಗೋ ಹೊತ್ತಿ ಸರಿಯಾಗಿ ಬೇಡ ಬೇಡ ಅಂತ ತಿಳಿದು ಬಿಟ್ರೆ ಹತ್ಯ ಶ್ರಮ ಇತ್ಯಾದಿ ಎಷ್ಟಾಗುತ್ತೆ? ಈಗ ಇದೆಲ್ಲ ಯೋಚನೆ ಮಾಡಿದರೆ ಒಳ್ಳೆ ಫಲ ಕೊಡೋ ಕಾಲಕ್ಕೆ ಮಾಡ್ತೀಯಲ್ಲ, ಶತ್ರುಗಳನ್ನು ಸಂಹಾರ ಮಾಡಿ ರಾಜ್ಯವನ್ನು ಪಡೆಯತಕ್ಕಂಥ ಒಳ್ಳೆ ಅಪೂರ್ವವಾದ ಅವಕಾಶ ಇತ್ತು. ಇಂಥ ಅವಕಾಶಕ್ಕೋಸ್ಕರ ಜನಗಳು ಕಾಯ್ತಾ ಇರ್ತಾರೆ, ಇಂಥ ಅವಕಾಶವನ್ನು ಯಾಕೆ ಕಳ್ಕೊಳ್ತಾ ಇದ್ದಿ ಮೊದಲಾದ ಎಚ್ಚರಿಕೆ ಮಾತನ್ನು ಹೇಳ್ತಾರೆ. ಅಲ್ಲಿ ಒಂದು ಮಾತು ಹೇಳ್ತಾರೆ ಬಹಳ ಅಪೂರ್ವವಾದದ್ದು, ಧರ್ಮರಾಜ ನಿನ್ನ ಬೈದು ಉಪಯೋಗ ಇಲ್ಲ ಅಂತ, ನಿನ್ನ ಬೈದು ಉಪಯೋಗ ಇಲ್ಲ, ನಮ್ಮನ್ನೇ ಬೈಕೋಬೇಕು ಅಂತ ಹೇಳಿದ್ರೆ, ಯಾತಕ್ಕೆ ನಿನ್ನನ್ನು ಅಣ್ಣ ಅಣ್ಣ ಅಂತ ಓಡಾಡ್ತೀವಿ ನೋಡು ನಮ್ಮ ತಪ್ಪು ಅಂತ ಹೇಳಿದ್ರೆ. ಇಷ್ಟೆಲ್ಲ ಮಾಡ್ತಿ ಎಷ್ಟೋ ಯಮಿತಿ, ನಮ್ಮಣ್ಣ ಅಂತ ಓಡಾಡ್ತೇವಲ್ಲ, ನಮ್ಮ ತಪ್ಪಿದು, ನೀನಂತೂ ಹೀಗೆ ಇರೋನೆ, ನಾವೇ ಮಾಡಬಾರ್ದಾಗಿತ್ತು. ಈ ಮಾತುಗಳು ಏನ್ ತೋರ್ ಭೀಮಸೇನ ದೇವರು ಸರ್ವಜ್ಞರವರು, ಪೂರ್ಣಪ್ರಜ್ಞರು, ಯಾವ ಯೋಚನೆ ಇಲ್ಲ. ಜಗತ್ತಲ್ಲಿ ಇಂಥ ಪ್ರಸಂಗ ಬಂದಾಗ ಮನುಷ್ಯ ಆಗ ರಿಯಾಕ್ಟ್ ಮಾಡ್ತಾನೆ ಅಂತಿದೆಯಲ್ಲ, ಅದನ್ನು ತೋರಿಸ್ತಾ ಒಂದು ಕಡೆಗೆ ನೋಡಿದರೆ ಆತ ಮಾಡತಕ್ಕಂಥ ತಪ್ಪು, ಆ ತಪ್ಪಿನಲ್ಲೂ ಎಚ್ಚರವನ್ನು ವ್ಯಂಗ್ಯ ತೋರಿಸ್ತಾರೆ. ಅಣ್ಣ ಇಷ್ಟಾದಾಗ ಅವನು ಧರ್ಮ ಮುಖ್ಯ ಧರ್ಮ ಅಂತೂ ಬಿಟ್ಟಿಲ್ಲ, ಅವನೇನೋ ಮೂಲ ಧರ್ಮವನ್ನು ಬಿಟ್ಟು ಅನುಸರಣೆ ಮಾಡ. ಧರ್ಮರಾಜನು ಆ ದೃಷ್ಟಿ, ದುರ್ಯೋಧನ ಕೂಡ ಭೀಮಸೇನ ದೇವರಿಗೆ ಅಣ್ಣನೇ ಆಲೆಕ್ಕದೊಳಗೆ, ಧರ್ಮರಾಜನು ಅಣ್ಣ ದುರ್ಯೋಧನನ ಅಣ್ಣ, ಆದರೆ ದುರ್ಯೋಧನ ಅಣ್ಣ ಅಂತ ಕರೆಯುವ ಪ್ರಸಂಗ ದುಷ್ಟ, ಅವನು ಧರ್ಮ ಬಾಹಿರನಾದ್ದರಿಂದ ಅವನು ಆತ ತಾಯಿ ಆಗ್ತಾನಾದ್ದರಿಂದ ಯೋಚನೆ ಇಲ್ಲ. ಧರ್ಮರಾಜ ಹಾಗಲ್ಲ, ಈ ತರ ತಪ್ಪುಗಳೇನಿದ್ರು ಕೂಡ ಒಬ್ಬ ಸಾತ್ವಿಕ ಮಾಡಬಹುದಾದ ತಪ್ಪುಗಳೇ ಹೊರತು ಅಂಥ ತಪ್ಪುಗಳಲ್ಲ ಅಂತ ಎಚ್ಚರದ ಮಾತನ್ನು ಹೇಳಿದರೆ. ಅರ್ಜುನ ಮಾತಾಡಿದಾಗ ನಿನ್ನೆ ಹೇಳಿದ್ದೆ, ಅರ್ಜುನ್ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾನೆ. ಅರ್ಜುನ ಒಂದು ಕಥೆನೆ ಹೇಳ್ತಾನೆ, ಒಬ್ಬ ಅನೇಕ ಋಷಿಕುಮಾರರಿದ್ರಂತೆ, ಅವರಿಗೆಲ್ಲ ಚಿಕ್ಕಲ್ಲೇ ವೈರಾಗ್ಯ ಬಂದು ಬಿಡುತ್ತಂತೆ. ಚಿಕ್ಕ ಹುಡುಗರು ಇನ್ನು 10-15 ವರ್ಷ ಅಷ್ಟೇನೆ, ಎಲ್ಲರೂ ವಿರಕ್ತರಾಗಿ ಬಿಟ್ರು, ಸನ್ಯಾಸಿ ಆಗ್ತೇವೆ ಅಂತ ಹೊಟ್ಟೆಯೇ ಬಿಟ್ರು, ತಂದೆ ತಾಯಿನ ಎಲ್ಲರೂ ಬಿಟ್ಟರು ಹೊರಟುಬಿಟ್ರು. ಅವ್ರಿಗೇನು ಭಾರಿ ಒಳ್ಳೆ ಕೆಲಸ ಮಾಡ್ತಿದ್ದೇವೆ, ತಾವು ವಿರಕ್ತರ ಸನ್ಯಾಸ ತಗೋತಿದ್ದೇವೆ, ಭಾರಿ ಆಧ್ಯಾತ್ಮಿಕ ಸಾಧನೆ ಮುಂದುವರಿಯುತ್ತೇವೆ ಅಂತ ಏನೇನೋ ಒಂದು ಯೋಚನೆಯಿಂದ ಹೊರಟರಂತೆ. ಆಗ ಇಂದ್ರದೇವರು ನೋಡಿದ್ರಂತೆ, ಅವ್ರ ಮೇಲೆ ಕರುಣೆ ಬಂತಂತೆ, ಏನಿದು ಪಾಪ, ಎಂಥ ವ್ಯಕ್ತಿ, ಇವರೆಲ್ಲ ಕೂಡ ಮುಖ್ಯ ಕರ್ತವ್ಯನ ಬಿಟ್ಬಿಟ್ಟಿದ್ದಾರೆ, ಈ ಮಧ್ಯೆ ತಾವು ಏನ್ ಮಾಡಬೇಕು ಅನ್ನೋ ಗುರಿನೇ ತಲುಪಿ ಮಾಡ್ತಿದ್ದಾರೆ. ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಮನೆ ಬಿಟ್ಟು ಹೋಗೋದಲ್ಲ, ಇದು ಅರ್ಥ ಆಗಬೇಕು. ಆಧ್ಯಾತ್ಮಿಕ ಸಾಧನೆ ತುಂಬಾ ಜನ ತಪ್ಪು ತಿಳ್ಕೊಂಡು ಶಾಸ್ತ್ರ ಹತ್ರನೇ ಬರೋದಿಲ್ಲ, ಇವಾಗ ಮನೆಯಲ್ಲೇ ಬಿಡಿಸ್ಬಿಡ್ತಾನೆ ಗ್ಯಾರಂಟಿ ಅಂತ ಹೇಳಿಬಿಟ್ಟು ಹತ್ರ ಹೋಗೋದೇ ಇಲ್ಲ. ತಪ್ಪುದು ಶಾಸ್ತ್ರ ಅಂತ ಹೇಳಿದ್ರೆ ನಿಜವಾದ ಅರ್ಥದಲ್ಲಿ ಒಳ್ಳೆಯ ಧೀರೋದಾತ್ತವಾದ ಜೀವನ ಅದು. ಎಲ್ಲ ತನ್ನ ಎಲ್ಲ ಒಂದು ಬರತಕ್ಕಂಥ ಅಡ್ಡಿ ಆತಂಕಗಳನ್ನ ಯಶಸ್ವಿಯಾಗಿ ಗೆದ್ದು ದೇವರನ್ನು ಮೆಚ್ಚಿಸ್ತಕ್ಕಂಥ ದೊಡ್ಡ ಸಾಧನೆಯ ಹೊರತು ಸಾಮಾನ್ಯವಾದದ್ದಲ್ಲ. ಅದನ್ನು ತಿಳ್ಕೊಳ್ಳುವ ಜನ ಏನ್ ಮಾಡಿಬಿಡ್ತಾರೆ, ರೀತಿ ಪಲಾಯನವಾದವನ್ನು ಮಾಡ್ತಾರೆ ಸಾಮಾನ್ಯವಾಗಿ. ಇಂದ್ರದೇವರು ನೋಡಿ ಒಂದು ಪಕ್ಷಿಯ ರೂಪದಲ್ಲಿ ಬಂದ್ರಂತವರಿದ್ರೆ, ಪಕ್ಷ್ಯ ರೂಪದಲ್ಲಿ ಬಂದು ಒಂದು ಶ್ಲೋಕ ಹಾಡ್ತಾ ಕೂತ್ಕೊಂಡ್ರಂತೆ. ಏನಂತ, ಪುಣ್ಯಾತ್ಮರಿರ್ತಾರೆ, ತಾವು ಬದುಕೋದಲ್ಲ, ಅನೇಕ ಜನ ಬದುಕಕ್ಕೆ ಅನುಕೂಲ ಮಾಡಿಕೊಡ್ತಾರೆ, ಇನ್ನೊಬ್ಬರಿಗೆ ಕೊಟ್ಟು ಉಳಿದಿದ್ದನ್ನು ತಾವು ತಿಂತಾರೆ, ಜನಗಳ ಬದುಕೇ ಅವರ ಜೀವನದ ದೊಡ್ಡ ಆದರ್ಶ ಅಂತ ಮಹಾನುಭಾವರಿಗೆ ನಮೋ ನಮಃ ಅಂತ ಹೇಳ್ತಾ ಕೂತರಂತೆ. ಇವರೇನ್ ತಿಳ್ಕೊಂಡ್ರಂತೆ, ಏ ನಮ್ಮನ್ನೇ ಹೊಗಳ್ತಾರೆ ಅಂತ ತಿಳ್ಕೊಂಡ್ರಂತೆ. ಈ ಮಧ್ಯೆ ಎಷ್ಟು ಭ್ರಾಂತಿ ಇದೆ ನೋಡಿದ್ರ, ನಮ್ಮನ್ನೇ ಹೊಗಳ್ತಿದ್ದಾರೆ, ನಾವು ಹೊರಟಿದ್ದೇವೆ, ನಾವೀಗ ತಪಸ್ಸಿಗೋಸ್ಕರ ನಮ್ಮನ್ನು ಹೊಗಳುತ್ತಿದ್ದಾರೆ ಅಂತ ತಿಳ್ಕೊಂಡಾಗ ಇಂದ್ರದೇವರು ಬಂದ್ರಂತೆ, ಅದೇ ಪಕ್ಷಿ ರೂಪದಲ್ಲೇ ಬರ್ತಾರೆ, ಮಾತಾಡ್ತಾರೆ, ನಾನು ನಿಮ್ಮನ್ನು ಹೊಗಳಲಿಲ್ಲ ಅಂತ ಹೇಳಿದ್ರಂತೆ, ನಿಮ್ಮನ್ನು ಹೊಗಳಲಿಲ್ಲ ನಾನು. ಇದು ಬಹಳ ಮುಖ್ಯ. ಇದು ಅಂದ್ರೆ ದೇವತೆಗಳು ಸಾಕ್ಷಾತ್ತಾಗಿ ದರ್ಶನ ಕೊಡೋದಿಲ್ಲ ಸಾಮಾನ್ಯವಾಗಿ, ಅವ್ರು ಯಾವುದೋ ರೂಪದಲ್ಲಿ ಕೊಡ್ತಾರೆ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ, ಅವರು ಪರೋಕ್ಷ ಪ್ರಿಯರು, ಆದಷ್ಟು ತಮ್ಮನ್ನ ತೋರಿಸಿಕೊಳ್ಳದಂತೆ ಇರ್ತಾರೆ. ದೊಡ್ಡವರು ಯಾವಾಗಲೂ ಹಾಗೇನೆ, ಸಾಮಾನ್ಯವಾಗಿ ದೊಡ್ಡ ಬೀದಿಯಲ್ಲಿ ಓಡಾಡ ನೋಡ್ಲಿಕ್ಕೆ ಆಗೋದಿಲ್ಲ ಅವರನ್ನು, ಕಾರಲ್ಲಿ ಹೋದ್ರೂ ಒಳ್ಳೆ ಏರ್ ಕಂಡೀಷನ್ ಕಾರ್ ಇರ್ತದೆ, ಕಿಡಿಗೆ ನೋಡ್ಲಕ್ಕೂ ಆಗೋದಿಲ್ಲ. ಆ ರೀತಿ ಇರುತ್ತೆ. ರಾಜ ಮಹಾರಾಜರುಗಳು ಆಗಲಿ ದೊಡ್ಡ ದೊಡ್ಡವರಾಗಲಿ ಸಾಮಾನ್ಯ ಜನಗಳ ಕಣ್ಣಿ ಬೀಳೋದಿಲ್ಲ. ಇವತ್ತು ಯಾವ ಮೇಸ್ಟ್ರು ಕೂಡ ತನ್ನ ವ್ಯಾಲ್ಯೂಯೇಷನ್ ಬಂದಿದೆ ಅಂತ ಅನೌನ್ಸ್ ಮಾಡೋದಿಲ್ಲ. ನಂತರ ನಿಮ್ ಪೇರು ವ್ಯಾಲ್ಯೂಯೇಷನ್ ನನ್ನ ಹತ್ರ ಬಂದಿದ್ದು ಅನೌನ್ಸ್ ಮಾಡಿದ್ರೆ ಇವನು ಮತ್ತೆ ಕೊಡೋದೇ ಇಲ್ಲ ಚಾನ್ಸ್ ಇವನಿಗೆ. ಅಂದ್ರೆ ಅದು ಗುಟ್ಟಾಗಿಡ್ಬೇಕಾದ ಪದ್ಧತಿ ಇದೆ. ದೇವತೆಗಳು ಪರೀಕ್ಷಕರು ನಮ್ಮ ಎಲ್ಲ ಕೂಡ ಎಕ್ಸಾಮಿನರ್ಸ್ ಅವರು. ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅವರು ಕಾಣಿಸ್ತೇನೆ ನಮಗೆಲ್ಲ ಅನುಗ್ರಹ ಮಾಡ್ತಾರೆ. ತುಂಬಾ ಒಳ್ಳೆಯವರಿಗೆ ಈ ರೀತಿ ದರ್ಶನ ಕೊಡ್ತಾರೆ. ಪಕ್ಷಿ ರೂಪದಲ್ಲಿ ದರ್ಶನ ಕೊಟ್ಟು ಹೇಳಿದರು, ನೀವು ತಪ್ಪು ಮಾಡ್ತಾ ಇದ್ದೀರಿ, ನಿಮ್ಮನ್ನು ಹೊಗಳ್ತಾ ಇಲ್ಲ, ನಿಮ್ಮನ್ನು ಬೈತಾ ಇದ್ದೇನೆ ನಾನೀಗ, ಏನು ಸಾಧನೆ ಮಾಡಲು ಕೊಟ್ಟಿದ್ದೀರಿ? ಓ ನೋಡಿದಿರ, ತಪಸ್ ಮಾಡ್ತೇವೆ, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂದ್ರೆ ಇದು ತಪಸ್ಸಲ್ಲ ಅಂತ ಹೇಳಿದ್ದ. ಈ ಕಾಡುಪಾಲಾಗೋದು ತಪಸ್ಸಲ್ಲ, ನಿಜವಾಗಲೂ ತಂದೆ ತಾಯಿಗಳ ಸೇವೆಯನ್ನು ಬಿಟ್ಟಿದ್ದೀರಿ, ನಾ ಮದುವೆ ಆಗೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೀರಿ, ಗೃಹಸ್ಥನಾಗೋದ್ರಲ್ಲಿ ಎಷ್ಟು ಅನುಕೂಲ ಇದೆ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೃಹಸ್ಥಾಶ್ರಮ ಸಾಮಾನ್ಯವಾದದ್ದಲ್ಲ, ತುಂಬಾ ಜನಗಳು ಇವತ್ತು ಬದುಕಿರೋದೇ ಗೃಹಸ್ಥರಿಂದ ಅಂತ ಹೇಳಿದ್ದಾರೆ. ಗೃಹ ಸನ್ಯಾಸಿಗಳಿಂದ ಜನ ಬದುಕಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅವರು ಅವರೇ ಇನ್ನೊಬ್ಬರ ಹತ್ರ ಭಿಕ್ಷೆಗೆ ಹೋಗೋರು. ಅವರೇ ಭಿಕ್ಷ ಸ್ವಾಮಿ ಕರೆದ್ರೆ ಭಿಕ್ಷೆ ಕರೆದಿದ್ದೀವಿ ಅಂತ ಹೇಳ್ತಾರೆ, ಊಟ ಕರೆದಿದ್ದೀವಿ ಅಂತ ಹೇಳೋದಿಲ್ಲ ಅವರು, ಭಿಕ್ಷೆಗೆ ಅಂತ ಕರೆಯೋದು. ಇನ್ನೊಬ್ಬರ ಹತ್ರ ಭಿಕ್ಷೆಗೆ ಹೋಗ್ತಾ ಇದ್ದಾರೆ, ಯತಿಗಳು ಇನ್ನೊಬ್ರಿಗೆ ಊಟ ಹಾಕ್ಬೇಕಾಗಿಲ್ಲ, ಯತಿಗಳು ಊಟ ಹಾಕ್ಬೇಕಾಗಿಲ್ಲ, ಬ್ರಹ್ಮಚಾರಿಗಳು ಹಾಕ್ಬೇಕಾಗಿಲ್ಲ. ಸ್ಟೂಡೆಂಟ್ ಅವನೇನ್ ಮಾಡ್ತಾನೆ ಈ ಮಧ್ಯೆ, ಅವನು ಭಿಕ್ಷೆ ಮಧುಕರ ವೃತ್ತಿಯಲ್ಲಿ ಬದುಕಬೇಕು. ಅವರು ಬ್ರಹ್ಮಚಾರಿ ಹಾಕಾಗಿಲ್ಲ, ಸನ್ಯಾಸಿಗಳು ಹಾಕಾಗಿಲ್ಲ, ಮಠಾಧೀಶರು ಹಾಕ್ಬೇಕಾದ ಇನ್ಸ್ಟಿಟ್ಯೂಷನ್ ಆಯ್ತದ್ದು. ಯತಿಗಳು ಬೇರೆ, ಮಠಾಧೀಶರು ಬೇರೆ. ಮಠ ಅಂಬುದು ಜನಗಳ ಒಟ್ಟು ರಾಜ್ಯ, ಪ್ರಜಾರಾಜ್ಯವೋ, ಇದು ಶಿಷ್ಯರ ರಾಜ್ಯ. ಆದ್ರಿಂದ ಅವರಿಗೆ ಕಮಿಟ್ಮೆಂಟ್ ಇದೆ, ಮಠಾಧೀಶರಿಗಿದೆ, ಅದು ಯತಿಗಳಿಗಿಲ್ಲ, ಬರೀ ಯತಿಗಳಿಗಿಲ್ಲ. ಬಿಡಿ ಸನ್ಯಾಸಿಗಳು ಯೋಚನೆ ಮಾಡೋ ಹಾಗೆ ಇಲ್ಲ. ಹಾಗಿದ್ರೆ ಯತಿಗಳಿಗಿಲ್ಲ, ಬ್ರಹ್ಮಚಾರಿಗಳಿಗಿಲ್ಲ, ಇನ್ನೊಬ್ಬರು ಸಾಕಬೇಕಾದಿಲ್ಲ ಅವರಿಗೆ. ಅಷ್ಟೇ ಅಲ್ಲ, ಅವ್ರನ್ನೇ ಇನ್ನೊಬ್ರು ಸಾಕಬೇಕು ಬೇರೆಯವರು. ಇನ್ಯಾರು ಸಾಕು? ವಾನಪ್ರಸ್ಥ ಕಾಡಲ್ಲಿರ್ತಾರೆ, ಊರಲ್ಲೇ ಇರೋದಿಲ್ಲ ಅವರು. ಮತ್ತೆ ಯಾರು ಸಾಕ್ಬೇಕು? ಅವರನ್ನ ಗೃಹಸ್ಥನೇ ಹಾಕಬೇಕು ಅಂತ ಹೇಳಿದ್ದಾರೆ. ಇವರೆಲ್ಲರಿಗೂ ಕೂಡ ಒಂದು ಅನೇಕ ರೆಂಬೆಗಳಿಗೆ ವೃಕ್ಷಕ್ಕೆ ಬುಡ ಹೇಗೆ ಆಧಾರನೋ, ಗೃಹಸ್ಥಾಶ್ರಮ ಅಂದ್ರೆ ಈ ವರ್ಣಗಳ ಬೇರಿದ್ದಾಗೆ. ಇವತ್ತು ಗೃಹಸ್ಥ ಏನಾದರೂ ಹೋದ ಅಂದ್ರೆ ಯತಿಗಳಾಗಲಿ ಬ್ರಹ್ಮಚಾರಿಗಳಾಗಲಿ ಬದುಕಲಿಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿ ಗೃಹಸ್ಥಾಶ್ರಮದಲ್ಲಿ ಅವಕಾಶ ಇದೆ. ಇವತ್ತು ಪಂಚಮಹಾಯಜ್ಞ ಹೇಳೋದು ಗೃಹಸ್ಥನಿಗೆ ಒಂದೇ, ಸನ್ಯಾಸಿಗಳಿಗಿಲ್ಲ. ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ, ಪಂಚಮಹಾಯಜ್ಞಗಳನ್ನ ಗೃಹಸ್ಥರ ಪ್ರತಿನಿತ್ಯದಲ್ಲೂ ಮಾಡಬೇಕು. ಆದರೆ ಬ್ರಹ್ಮಚಾರಿಗಳಿಗೆ ಪ್ರಶ್ನೆ ಇಲ್ಲ, ಅಗ್ನಿ ಕಾರ್ಯ ಮಾಡಿದ್ರೆ ಆಯ್ತು, ಸಂಧಾನ ಅಗ್ನಿ ಕಾರ್ಯ ಮಾಡಬೇಕು, ವ್ಯವಸ್ಥೆಯಾದ್ರೆ ಮಾಡಬೇಕಾಗಿಲ್ಲಪ್ಪ. ಯಾಕೆಂದ್ರೆ ತಾನು ಸ್ವತಃ ಅಡಿಗೆನೆ ಮಾಡ್ಕೊಳ್ಳೋದಿಲ್ಲ, ಆದ್ರಿಂದ ಯೋಚನೆ ಇಲ್ಲ. ಸನ್ಯಾಸಿಗಳಿಗೆ ಆ ಪ್ರಶ್ನೆ ಇಲ್ಲ. ವಾನಪ್ರಸ್ಥರಂತೂ ಈ ಅಡಿಗೆ ಊಟನೇ ಮಾಡೋದಿಲ್ಲ. ವಾನಪ್ರಸ್ಥರು ಗಡ್ಡೆಗಡ್ಡೆ ತಿನ್ಕೊಂಡಿರ್ತಾರೆ ಹೊರತು ಹೊರಕ್ಕೆ ಹೋಗಿ ಅಲ್ಲಿ ಬಿಸಿಬೇಳೆ ಮಾತನಾಡಕ್ ಸಾಧ್ಯ ಇಲ್ಲ. ಅವರು ಬೇಸಿದ ಪದಾರ್ಥದಿಂದ ವಾನಪ್ರಸ್ಥನಲ್ಲ ಅವನು. ವನದಲ್ಲಿ ಏನ್ ಸಿಗುತ್ತೋ ಅದರಿಂದ ಬದುಕಿದ್ರೆ ವಾನಪ್ರಸ್ಥ. ವನಕ್ಕೆ ಹೋಗೋ ಉದ್ದೇಶ ಅಲ್ಲಿ ಸಿಗೋದನ್ನೇ ತಗೋಬೇಕು. ಮಠಕ್ಕೆ ಹೋದ ಮನೆಯಿಂದ ಸಾರು ಹಾಕೊಂಡು ಬಹಳ ವ್ರತ ಅಂತ ಹೇಳಿಬಿಟ್ಟು ಮಠಕ್ಕೆ ಹೋಗೋದು ಅಲ್ಲಿ ಕಟ್ಟು ಮಾಡಿರ್ತಾರೆ ಅಂತ ಸಾರು ಒಯ್ದು ಬಿಡೋದು ಮನೆಯಿಂದ. ಮನೆಯಿಂದ ಹೋದ್ರೆ ಪುಣ್ಯ, ಹೋಟ್ಲಿಂದನೇ ಒಯ್ದು ಬಿಡೋದು, ಎಷ್ಟು ಪಜೀತಿ ಆಗ್ತದಾಗ. ಮನೆಯಿಂದ ಹೋಗಿ ಅಲ್ಲಿಗೆ ತಿನ್ಬೇಕು, ಅಲ್ಲಿ ಏನಿರುತ್ತೆ ಅದನ್ನ ತಿಂದ್ರೆ ವ್ರತ ಆಗ್ತದೆ ಹೊರತು ಇಲ್ಲಿ ಹೋದ್ರೆ ಆಗೋದಿಲ್ಲ. ವಾನಪ್ರಸ್ಥನಾದವನು ವನದಲ್ಲಿ ಸಿಗತಕ್ಕಂತ ಗಡ್ಡೆ ಗೆಣಸುಗಳನ್ನೇ ಆಧಾರ ಮಾಡ್ಕೋಬೇಕು. ಅವನಿಗೆ ಊರಲ್ಲಿ ಬರೋದಿಲ್ಲ, ಕಮಿಟ್ಮೆಂಟ್ ಇಲ್ಲ, ಗೃಹಸ್ಥರಿಗೆ ಒಂದೇ. ಇಂಥ ಒಂದು ಅವಕಾಶ ನಿಮಗೆ ಇರಬೇಕಾದ್ರೆ ಅದನ್ನ ಕಳ್ಕೊಂಡು ಏನ್ ಮಹಾಸನ್ಯಾಸಿಗಳಾಗ್ತೀರಿ ಅಂತ ಹೇಳಿದ್ರೆ, ಏನ್ ಮಹಾಸನ್ಯಾಸಿಗಳಾಗ್ತೀರಿ? ಸನ್ಯಾಸ ತರ ಶ್ರೇಷ್ಠ ಅಲ್ಲ, ಇನ್ನೂ ಈಗ ಬಂದಿದ್ದೀರಿ, ಸನ್ಯಾಸ ತಗೊಂಡಿಲ್ಲ ಪುಣ್ಯಕ್ಕೆ ಇನ್ನೂ ಕೂಡ, ತಗೊಂಡ್ಮೇಲೆ ಬಿಟ್ರೆ ಪಜಿತಿ ಆಗೋದು, ಇನ್ನೂ ತಗೊಂಡಿಲ್ಲ. ನೆಟ್ಟಗೆ ವಾಪಸ್ ಹೋಗಿ ಗೃಹಸ್ಥರಾಗಿ ತಂದೆ ತಾಯಿಗಳು ಸಂತೋಷ ಪಡಿಸಿ ಸಮಾಜಕ್ಕೆ ಹಿತಕಾರಕರಾಗ್ರಿ ಅಂತ ಹೇಳಿದಾಗ ಆಗ ಅರ್ಥ ಆಯ್ತಂತವರಿಗೆ, ಅಯ್ಯೋ ನಮಗೆ ತಪ್ಪಾಯ್ತು ಅಂತ ವಾಪಸ್ ಹೋದರೆ, ನೋಡಿದ್ಯಾ ಅಣ್ಣ ಗೃಹಸ್ಥನಿಗೆ ಎಷ್ಟು ಜವಾಬ್ದಾರಿ ಇದೆ. ಇವತ್ತು ನೀನು ಬರೀ ಗೃಹಸ್ಥನಲ್ಲ, ರಾಜ ನೀನು, ಚಕ್ರವರ್ತಿ ನೀನು. ಇಂಥವನು ಕಾಡಿಗೆ ಹೋದರೆ ಎಂಥ ರಾಜ್ಯ ಹಾಳಾಗುತ್ತೆ ಯೋಚನೆ ಮಾಡು. ಇವತ್ತು ಒಳ್ಳೆ ಪ್ರೊಫೆಸರ್ ರಿಸೈನ್ ಮಾಡಿಬಿಟ್ರೆ ಎಷ್ಟು ಒಳ್ಳೆ ತೊಂದರೆ ಆಗ್ತದೆ. ಒಳ್ಳೆ ಎಕ್ಸ್ಪರ್ಟ್ ಆದವನ್ನ ಬಿಟ್ಟುಬಿಟ್ಟ ಅಂತ ಕೇಳಿದ್ರೆ ಆ ಡಿಪಾರ್ಟ್ಮೆಂಟ್ ಅನಾಥವಾದಾಗ ಹೋಗ್ಬಿಡ್ತದೆ. ಸಾವಿರಾರು ಜನ ವಿದ್ಯಾರ್ಥಿಗಳು ತೊಂದರೆ ಆಗುತ್ತೆ ಹೋದಲ್ಲೋ. ಇವತ್ತು ರಾಜನಾದವನು ಈ ರೀತಿ ಮಾಡಿದ್ರೆ ಬಹಳ ತಪ್ಪಾಗುತ್ತೆ ಅಣ್ಣ ಅಂತೆಲ್ಲ ಹೇಳಿದ್ರು. ಇಂದ್ರದೇವರ ಕಥೆ ಹೇಳ್ತಾನೆ ಆತಪ್ಪ. ಇಂದ್ರದೇವರು ಪಕ್ಷಿ ರೂಪದಲ್ಲಿ ಬಂದು ಈ ರೀತಿ ಮಾಡಿದ್ರು. ತಾನೇ ಇಂದ್ರಾವತಾರ, ಸ್ವತಃ ಅರ್ಜುನನೇ ಇಂದ್ರಾವತಾರ. ಅವನು ಇಂದ್ರದೇವರ ಕಥೆ ಹೇಳ್ತಾ ಇದ್ದಾನೆ ಅರ್ಜುನ. ಇಷ್ಟು ಕಥೆಗಳು ಹೇಳಿದಾಗಲೂ ಧರ್ಮರಾಜನಿಗೆ ಇಲ್ಲ, ಆ ಪ್ರಸಂಗರೇ ಬೇರೆ, ನನ್ನ ವಿಚಾರನೇ ಬೇರೆ. ಒಂದ್ ವಿಚಾರ ತಲೆಯಲ್ಲಿ ಕೂತ್ರೆ ಎಷ್ಟು ಕಷ್ಟ ಹೋಗ್ಲಾಸೋದು. ಇವ್ರು ಯಾರಿಗೋ ಹೇಳ್ತಾರೆ ತಿಳ್ಕೊಂಡ್ಬಿಡ್ತಾರೆ, ಯಾರು ಹೇಳಿದ್ರು ಕೂಡ ನಮಗೆಲ್ಲ ಯಾರಿಗೋ ಹೇಳ್ತಾರೆ ಅಂತಾನೆ ತಿಳ್ಕೊಂಡಿರು. ಆ ರೀತಿಯಾದ ಭ್ರಾಂತಿಯಿಂದ ನನಗೆಲ್ಲ ಇದೆಲ್ಲ, ನಾನು ಮಾಡ್ತಿರೋ ಸರಿನೇ, ಭಾರಿ ತಪ್ಪು ಮಾಡಿದ್ದೇನೆ, ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ, ರಾಜ್ಯ ಬಿಡೋದು ಒಂದು, ಸನ್ಯಾಸಿ ಆಗೋದು ಇನ್ನೊಂದು. ಮತ್ತೆ ರಾಜ್ಯ ಬಿಟ್ಟು ಸುಮ್ಮನೆ ಕೊಡೋದಲ್ಲ, ಕಾಡಿಗೆ ಹೋಗ್ಬಿಡ್ಬೇಕು. ಏನಾಗಿ ವನಪ್ರಸ್ಥನಾಗಿರಬಾರದು, ಸನ್ಯಾಸಿಯಾಗೇ ಇರಬೇಕು. ಅದೇ ನನ್ನ ಪಾಪಕ್ಕೆ ಪರಿಹಾರ ಅಂತ ಹಠ ಹಿಡಿತಾನೆ. ಅದೆಲ್ಲ ನೋಡ್ತಾ ಇದ್ದೇವೆ. ಕೊನೆಯ ಹಂತದೊಳಗೆ ನಿನ್ನೆ ನೋಡಿದ ಹಾಗೆ ಆಯಿತು. ನಾವು ಯಾರು ಹೇಳಿದ್ರು ನಿನ್ನ ಸಂಶಯ ಏನು ಅಂತ ಕೇಳಿದ್ರೆ ನಿನ್ನ ಪಕ್ಷದವರು, ಅದಕ್ಕೆ ನಿಮ್ಮೇನೆ ಪ್ರೀತಿಯಿಂದ ತಪ್ಪಲ್ಲ ತಪ್ಪಲ್ಲ ಅಂತ ಹೇಳ್ತೀರಿ. ನಾನು ಅದನ್ನು ಒಪ್ಪೋದಿಲ್ಲ, ನಾನು ತಪ್ಪೇ ಮಾಡಿದ್ದೇನೆ ಅಂತ ಹೇಳ್ತೀಯಲ್ಲ ಧರ್ಮರಾಜ. ಹಾಗಿದ್ರೆ ಹತಪಕ್ಷಗತತ್ವೇನ ತ್ವಚ್ಛಂಕಾಯ ಅಗೋಚರ ಭೀಷ್ಮ. ಭೀಷ್ಮರಿದ್ದಾರೆ, ಅದು ಕೌರವ ಪಕ್ಷದವರು ಮತ್ತು ನಿನಗೆ ಅತ್ಯಂತ ಮಾನ್ಯರಾದವರು, ಪಿತಾಮಹರು. ಯಾರನ್ನ ಕೊಂದಿದ್ದೇನೆ ದುಃಖ ಪಡ್ತೀಯಲ್ಲ, ಅವರೇ ಅವರು. ಭೀಷ್ಮರನ್ನೇ ಕೊಂದಿದ್ದು ದುಃಖ ಪಟ್ಟರೆ ಭೀಷ್ಮರೇ ಅವರು. ಅವರ ಹತ್ರ ಹೋಗಿ ಕೇಳು, ಅವರು ಧರ್ಮ ಅಂತ ಹೇಳಿದ್ರೆ ಒಪ್ತೇ ಇಲ್ಲ ಅಂದಾಗ ಆಗ ಧರ್ಮರಾಜ ಅದಕ್ಕೆ ಒಪ್ಕೊಂಡ. ಅದರಲ್ಲಿಗೆ ಹೋಗೋದು ಕೃಷ್ಣ ನಾನೇ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ. ಅದಕ್ಕೆ ದೇವರು ಧರ್ಮಾದಿಗಳನ್ನು ತಿಳ್ಕೊಳ್ಬೇಕು ಅಂತ ಇಷ್ಟಪಟ್ಟರೆ ಜೊತೆಗೆ ತಾನೇ ಇದ್ದು ಬರ್ತಾನೆ ಅಂತ ಹೇಳಿದ. ಮಕ್ಕಳನ್ನ ಸ್ಕೂಲಿಗೆ ಸೇರಿಸಕ್ಕೆ ಹೇಗೆ ತಾಯಿ ತಂದೆ ತಾವೇ ಹೋಗ್ತಾರಲ್ಲ, ಹಾಗೆ ಅವ್ರು ಹೋಗೋದಿಲ್ಲ ಅಂದ್ರೆ ಸಾಧ್ಯ ಇಲ್ಲ, ಹೋಗೋದ ಅನುಕೂಲ ಮಾಡಿಕೊಡ್ತಾರೆ ಅಂತ ಅರ್ಥ. ಅನುಕೂಲ ಮಾಡಿಕೊಡ ಹಾಗೆ ಸ್ವತಃ ತಾನ ತಯಾರಾದರಂತೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಡೀ ಧರ್ಮರಾಜನ ಹಿಂದೆ ಜಿಜ್ಞಾಸುಗಳೆಲ್ಲ ಹೊರಟರು, ದೇವಋಷಿಗಳು ಮಹರ್ಷಿಗಳು ಆ ಕಡೆಯಿಂದ ಬಂದು ಸೇರ್ತಾ ಇದ್ದಾರೆ. ಭೀಷ್ಮರಿಗೆ ಇದ್ದಕ್ಕಿದ್ದ ಕೃಷ್ಣ ಒಂದು ನಾಟಕ ಮಾಡಿದ್ದಂತೆ. ಧರ್ಮರಾಜ ಏನೋ ಮಾತಾಡ್ತಾ ಇದ್ದಾನೆ, ಕೃಷ್ಣ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ ಮಾತೇ ಇಲ್ಲ ಆ ಕಡೆಗೆ. ಧರ್ಮರಾಜ ಆಶ್ಚರ್ಯಪಟ್ಟಂತೆ, ಕೃಷ್ಣ ನಾನೇನೋ ಹೇಳ್ತಾ ಇದ್ದೇನೆ ಮಾತಾಡ್ತಾ ಇಲ್ಲ ಅಂತ ಕೇಳಿದ್ರೆ, ಓ ನನ್ನ ಮನಸ್ಸು ಅಲ್ಲಿ ಹೋಗಿತ್ತು ಅಂತ ಹೇಳಿದ್ನಂತೆ. ನನ್ನ ಮನಸ್ಸು ಅಲ್ಲಿ ಹೋಗ್ಬಿಟ್ಟಿತ್ತು, ಎಲ್ಲಿ ಹೋಗಿತ್ತು ಅಂತ ಕೇಳಿದ್ರೆ ಭೀಷ್ಮರ ಹತ್ರ ಹೋಗಿತ್ತು ಅಂತ ಹೇಳ್ತಾನೆ ಕೃಷ್ಣ. ಭೀಷ್ಮರ ಹತ್ರ ಹೋಗಿತ್ತು ಯಾತಕ್ಕೆ? ನನಗೋಸ್ಕರ ಅಗ್ರ ಪೂಜೆ ಮಾಡಲಿಕ್ಕೆ ಹೇಳಿದವರು ಭೀಷ್ಮರು, ನನಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾರೆ, ಶಂತನಿಗೋಸ್ಕರ ತಾವು ಆ ಜನ್ಮ ಬ್ರಹ್ಮಚಾರ್ಯ ಉಳ್ಕೊಂಡಿದ್ದಾರೆ, ಆಜೀವ ಬ್ರಹ್ಮಚಾರಿಗಳು ರಾಜ್ಯವನ್ನು ತ್ಯಾಗ ಮಾಡಿದ್ದಾರೆ, ಅಂಥವ್ರ ಹತ್ರ ನನ್ನ ಮನಸ್ಸು ಹೋಯಿತು. ನನ್ನ ಧ್ಯಾನ ಮಾಡ್ತಾ ಮಲಗಿದ್ದಾರೆ ಇವರು ಕೂಡ ಅಂತ ಹೇಳಿದ್ದಾರೆ. ನನ್ನ ಧ್ಯಾನ ಮಾಡ್ತಾನೆ ಈಗಲೂ ಮಲಗಿದ್ದಾರವ್ರು. ಅದಕ್ಕೆ ನಿನ್ನ ಹೇಳಿದಾಗೆ ಘನಮಹಿಮ ಗಾಂಗೇಯನುತ ಗಾಯನವ ಕೇಳುತ್ತ ಗಗನಚರ ವಾಹನ ದಿವವು ಕಸ ರೋಣನ ಚರಿಸುವ ಮನೆ ಮನೆಗಳಲ್ಲಿ. ಅದಕ್ಕೆ ಅದರಲ್ಲಿ ಮನಸ್ಸು ಅಲ್ಲಿಗೆ ಹೋಯ್ತು ಅಂತ ಹೇಳಿದ್ರು. ಈ ಮಾತು ನೋಡಿದ ನಮಗೆ ಅರ್ಥ ಆಗಬೇಕಾದಿಷ್ಟು ನಾವು ಈ ರೀತಿ ಅರ್ಥ ಮಾಡ್ಕೋಬಾರದು. ಒಂದು ದೇವರು ಒನ್ ಅಟ್ ಎ ಟೈಮ್ ಒಬ್ಬ ಭಕ್ತನಿಗೆ ಒಂದ್ಸರ್ತಿ ಮನಸ್ಸು ಕೊಟ್ಬಿಟ್ರೆ ಮೂದೋಯ್ತು ಅಂತ ತಿಳ್ಕೊಳಕ್ ಹೋಗ್ಬಾರ್ದು. ಮತ್ತೆ ದೇವರು ಅನಂತ ಭಕ್ತರಿದ್ದಾರೆ, ಎಷ್ಟೇನು ಒಂದೊಂದು ನಿಮಿಷ ಒಬ್ಬರಿಗೆ ಕೊಟ್ಟು ಕೂಡ ನಮ್ ಚಾನ್ಸೇ ಬರ್ಲಿಕ್ಕಿಲ್ಲ. ಕೊನೆಗೆ ದೇವರು ಹಾಗಲ್ಲ, ಆತನಿಗೆ ಅನಂತ ಕೈಕಾಲಗಳು. ದೇವ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ತೋರಿಸ್ತಾರೆ ಪರಮಾತ್ಮ. ತನ್ನನ್ನು ಯಾರು ಆರಾಧನೆ ಮಾಡ್ತಾರೋ ಅವ್ರ ಕಡೆ ತಾನು ಹೇಗೆ ಮನಸ್ಸು ಕೊಡುತ್ತೇನೆ ಅಂತ ಹೇಳೋದಕ್ಕೋಸ್ಕರ ಹೇಳಿದ್ದೆ ಹೊರತು ತಾನು ಮನಸ್ಸು ಹಾಕಿದ್ರೆ ಏನೋ ಅಬ್ಲೆಂಟ್ ಮೆಂಟೆಡ್ ಆಗ್ತಾನೆ ಅಂತ ಅರ್ಥ ಅಲ್ಲ, ಭಕ್ತವತ್ಸಲ ಅಂತ ಅಷ್ಟೇ ತಾತ್ಪರ್ಯ. ಧರ್ಮರಾಜರಿಗೆ ಈ ಮೂಲಕ ಕೃಷ್ಣ ಏನ್ ತೋರಿಸ್ತಾನೆ? ಭೀಷ್ಮರು ನಿನ್ನ ಪಿತಾಮಹ ಕೇಳಕ್ ಹೋಗ್ಬೇಕು ಅಷ್ಟೇ ಅಲ್ಲ, ನಾನು ಒಳ್ಳೆಯ ಭಕ್ತರಾದ್ರಿಂದ ಅವರು ಸರಿಯಾಗಿ ಹೇಳ್ತಾರೆ ಅಂತ ಅರ್ಥ. ಅವರು ಸರಿಯಾಗಿ ಹೇಳ್ತಾರೆ, ಶ್ರದ್ಧೆಯಿಂದ ಹೋಗಬೇಕು ಅಂತ ಸೂಚನೆ ಮಾಡಿಕೊಟ್ಟ. ಎಲ್ಲ ಹೊರಟರು, ಕೃಷ್ಣ ತಾನೇ ಜೊತೆಗೂ ಹೋದ. ಧರ್ಮರಾಜ ಸಂಕೋಚ ಪಟ್ಟಾಗ ತಾನೇ ಮಾತಾಡಿಸ್ತಾನೆ ಭೀಷ್ಮರನ್ನು. ಭೀಷ್ಮರು ಮಾಡಿದಂತ ಸ್ತೋತ್ರ ನಿನ್ನೆ ಹೇಳಿದ ಹಾಗೆ ಭೀಷ್ಮ ಸ್ತವರಾಜ. ಮಹಾಭಾರತದಲ್ಲಿ ಪಂಚರತ್ನಗಳು ಅಂತ ಕರೀತ. ಮಹಾಭಾರತವೇ ದೊಡ್ಡ ರತ್ನ, ಅದರಲ್ಲಿ ಅನೇಕ ಭಾಗಗಳು, ವಿಷ್ಣು ಸಹಸ್ರನಾಮ, ಭಗವದ್ಗೀತಾ, ಅನುಗೀತಾ, ಭೀಷ್ಮ ಸ್ತವರಾಜ ಮತ್ತು ಅನುಸ್ಮೃತಿ ಅಂತ ಒಂದು ಬರುತ್ತೆ. ಐದನ್ನು ಪಂಚರತ್ನಗಳು, ಪಂಚರತ್ನಾನಿ ಭಾರತ ಅಂತ ವರಾಹ ಪುರಾಣದಲ್ಲಿ ಮಾತು ಬರುತ್ತದೆ. ಆ ದೃಷ್ಟಿಯಲ್ಲಿ ಈ ಭೀಷ್ಮ ಸ್ತವರಾಜ ಬಹಳ ಅಪೂರ್ವವಾದಂತಹ ಸ್ತೋತ್ರ. ಅಲ್ಲಿ ಅನೇಕ ಶ್ಲೋಕ ಬರೋದು, ನಿನ್ನೆ ಹೇಳಿದಂತೆ ನಮೋ ಬ್ರಹ್ಮಣ್ಯ ದೇವ ಎಂಬ ಶ್ಲೋಕ ಬರೋದಲ್ಲೇನೆ. ಕೃಷ್ಣನನ್ನ ಏಕೋಪಿ ಕೃಷ್ಣಶ್ಚ ಸಕೃತ್ ಪ್ರಣಾಮ ದಶಾಶ್ವಮೇಧಾವ ಪೃತೇನ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. ಇದು ಅಲ್ಲಿ ಶ್ಲೋಕ. ಆಚಾರ್ಯರು ಕೃಷ್ಣಾಮೃತ ಬಾಣದಲ್ಲಿ ಕೋಟ್ ಮಾಡ್ತಾರೆ ಭೀಷ್ಮ ಸ್ತವರಾಜದ ಶ್ಲೋಕ ಇದು. ಏಕೋಪಿ ಕೃಷ್ಣಶ್ಚ ಸಕೃತ್ ಪ್ರಣಾಮ ದಶಾಶ್ವಮೇಧಾವ ಪೃತೇನ ತುಲ್ಯ. ಕೃಷ್ಣನಿಗೆ ಒಂದು ಸರ್ತಿ ನಾವು ನಮಸ್ಕಾರ ಹಾಕ್ತೇವಲ್ಲ ಅದಕ್ಕೆಷ್ಟು ಬೆಲೆ ಇದೆ ಅಂತ ಹೇಳ್ತಾರೆ. ಒಂದು ಸರ್ತಿ ನಮಸ್ಕಾರ ಹಾಕಿದ್ರೆ ಎಷ್ಟು ವ್ಯಾಲ್ಯೂ ಎಷ್ಟದ್ರದ್ದು ಅದಕ್ಕೆ ಹೇಳ್ತಾರೆ. ದಶಾಶ್ವಮೇಧಾವ ಹೃತೇನ ತುಲ್ಯ, ಹತ್ತು ಅಶ್ವಮೇಧ ಯಾಗಗಳನ್ನ ಸಾಂಗೋಪಾಂಗವಾಗಿ ಮಾಡಿ ಅವಹೃತ ಸ್ನಾನ ಅಂತ ಮಾಡಿ ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ದೇವರಿಗೆ ಒಂದು ನಮಸ್ಕಾರ ಹಾಕಿದ್ರಂತ ಬರುತ್ತೆ. ಒಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರೆ ಅಷ್ಟು ಪುಣ್ಯ ಬರುತ್ತೆ. ಅಂದ್ರೆ ದೇವರವು ಎಷ್ಟು ಪುಣ್ಯ ಕೊಡ್ತಾನೆ ಲೆಕ್ಕ ಹಾಕಿ. ಅದು ಯಾರಿಗೆ ನಮಸ್ಕಾರ ಮಾಡ್ತಾರೆ ವೇಸ್ಟ್, ಅದು ಕೆಲವು ಸರ್ತೆ ತರಿದ್ದು ನಮಸ್ಕಾರ ಮಾಡಿ ಬಂದ್ಬಿಟ್ಟೆ ಏನು ಪ್ರಯೋಜನ ಆಗ್ಲಿಲ್ಲ ಅಂತ ಹೇಳಿದ್ರೆ ಕೃಷ್ಣನಿಗೆ ಹಾಗಲ್ಲ. ಒಂದೊಂದು ನಮಸ್ಕಾರವೂ ಸಾರ್ಥಕ, ವ್ಯರ್ಥ ಅಂತ ಇಲ್ಲೇ ಇಲ್ಲ ನೋಡಿ. ಎಲ್ಲ ಲಕ್ಷಾಂತರ ಕೊಟ್ಟು ಕಳ್ಕೊಂಡ್ರಲ್ಲ, ಆ ರೀತಿ ಅಲ್ಲ. ಸರ್ಕಾರದ ಅಧಿಕೃತವಾಗಿ ಕೊಟ್ಟರೆ ಲಾಸ್ ಆಗೋದಿಲ್ಲ, ಅದು ಗ್ಯಾರಂಟಿ, ಅದಕ್ಕೆ ಇಂಟ್ರೆಸ್ಟ್ ಗ್ಯಾರಂಟಿ. ಇಲ್ಲಿ ಇಂಟ್ರೆಸ್ಟ್ ಗ್ಯಾರಂಟಿ ಅಂತ ಅಸಲೇ ಗ್ಯಾರಂಟಿ ಹೋಯ್ತು ಅಷ್ಟೇ ಹೊರತು ಇಂಟ್ರೆಸ್ಟ್ ಬರಲಿಲ್ಲ, ಅಸಲು ಉಳ್ಕೊಳ್ಳೇ ಇಲ್ಲ. ಅದಕ್ಕೆ ಹೇಳ್ತಾವೆ ಇಲ್ಲೇ ಗೊತ್ತಾಗ್ತದೆ ಈಗ. ಈ ಸರ್ಕಾರ ನಂಬೋದಕ್ಕೂ ಜನ ನಂಬೋದಕ್ಕೂ ವ್ಯತ್ಯಾಸ ಇದೆ. ಸರ್ಕಾರ ನಂಬೋದಕ್ಕೂ ಜನ ನಂಬೋದಕ್ಕೂ ಸರ್ಕಾರ ಸ್ವಲ್ಪ ಕಮಿಟ್ಮೆಂಟ್ ಇದೆ. ಸರ್ಕಾರ ಇತ್ತು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಜನ ಮೋಸ ಮಾಡಬಹುದು. ನಮ್ಗೆ ಈಗ ಅರ್ಥ ಆಗುತ್ತೆ ಸರ್ಕಾರಕ್ಕೂ ಜನಕ್ಕೂ ಎಷ್ಟು ವ್ಯತ್ಯಾಸನೋ ದೇವರಿಗೂ ಬೇರೆ ದೇವತೆಗಳಿಗೂ ಅಷ್ಟು ವ್ಯತ್ಯಾಸ ಅಂತ ಹೇಳ್ತಾರೆ. ನಾರಾಯಣನಿಗೂ ಬೇರೆ ದೇವತೆಗಳು ಅಷ್ಟು ವ್ಯತ್ಯಾಸ ಇದೆ. ಬ್ರಹ್ಮ ರುದ್ರಾದಿ ದೇವತೆಗಳನ್ನು ಆರಾಧನೆ ಮಾಡಿ ಹಿರಣ್ಯಕಶಿಪು ರಾವಣಾದಿಗಳು ಕೊನೆಗೆ ಬದುಕಲೇ ಇಲ್ಲ ಅವರು ಕೊನೆಗೆ. ಆದರೆ ಧ್ರುವಾದಿಗಳು ಪ್ರಹ್ಲಾದ ಧ್ರುವಾದಿಗಳು ದೇವರನ್ನು ಆರಾಧನೆ ಮಾಡಿದ್ದರ ಫಲ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಹಾಡಿದ್ದರ ಫಲ ಎಷ್ಟು ಮೇಲೆ ಹೋದ್ರು ಅವರು ಇಲ್ಲೇ ನಮಗೆ ಸ್ಪಷ್ಟ ಗೊತ್ತಾಗುತ್ತೆ. ಇಷ್ಟಾದ್ರೂ ಕೂಡ ಜನ ಬೇರೆ ಕಡೆ ಯಾಕೆ ಹೋಗ್ತಾರೆ ಅಂತ ಕೇಳಿದ್ರೆ ಇಲ್ಲಾಕಿಟ್ರು ಅದೇ ರೀಕಾರಣ. ಇಷ್ಟು ಜನ ಯಾಕಿಟ್ರು ಆಗಿದ್ರೆ ಸಾವಿರಾರು ಕೋಟಿ ರೂಪಾಯಿ ಹೊತ್ಕೊಂಡು ಹೋದ್ನಲ್ಲ ಅವನು, ಎಷ್ಟು ಜನ ಮೂರ್ಖರಿರ್ತಾರೆ ಯೋಚನೆ ಮಾಡಿ. ಅದಕ್ಕೆ ಮನುಷ್ಯ ಟೆಂಪ್ಟ್ ಆಗ್ತಾನೆ, ಇದೇ ಮುಖ್ಯ. ಕೋಲ್ ಸರ್ಕಾರ 6-7% ಕೊಡುತ್ತೆ, 15% 20% ಕೊಡ್ತಾರೆ ಅಂತೇಳಿ ಬಾಯಿ ತಕೊಂಡು ಹೋಗಿದ್ರು. ಫಲ ಇದು, ಕ್ಷುದ್ರ ದೇವತೆಗಳು ಜಾಸ್ತಿ ಫಲ ಕೊಡುತ್ತೆ, ಅದು ಯೋಚನೆ. ಕ್ಷುದ್ರ ದೇವತೆಗಳು ಫಲ ಬೇಗ ಕೊಡುತ್ತೆ, ಜಾಸ್ತಿ ಕೊಡುತ್ತೆ, ಆಮೇಲೆ ಪೂರ್ತಿ ಕೈ ಕೊಡುತ್ತೆ, ಅದು ಗೊತ್ತಾಗೋದಿಲ್ಲ ಇವರಿಗೆ. ಟೆಂಪ್ಟ್ ಆಗಿಬಿಡ್ತಾರೆ, ಕಷ್ಟ ಹೋಗ್ತಾರೆ, ಆಮೇಲೆ ಲಾಸ್ ಆಗಿಬಿಡ. ಇವತ್ತು ನೋಡ್ತೇವೆ 100-99 ಪಾಲು ಜನ ಕ್ಷುದ್ರ ದೇವತೆಗಳೇ ಭಕ್ತರು. ನಾಸ್ತಿಕರು ಒಂದು ಕಡೆಗೆ, ನಾಸ್ತಿಕರೇ 99 ಪಾಲು, ಆಸ್ತಿಕರಲ್ಲಿ 99 ಪಾಲು ಕ್ಷುದ್ರ ದೇವತೆಗಳ ಆರಾಧಕರು. ಇನ್ನು ಹರಿಸರ್ವೋತ್ತಮತ್ವ ಹೇಳ್ತಕ್ಕದ್ದು ಎಷ್ಟು ಜನ ಸಿಗ್ತಾರೆ ನಿಮಗೆ? ಅದಕ್ಕೇನೆ ಆಚಾರ ಅವತಾರ ಮಾಡಿ ಬಂದು ಶುದ್ಧ ಧರ್ಮವನ್ನು ಯಾತಕ್ಕೆ ತೋರಿಸಿದರು ಅಂದ್ರೆ, ಏಷ ನಿಷ್ಕಂಟಕ ಪಂಥಾಹ ಯತ್ರ ಸಂಪೂಜ್ಯತೆ ಹರಿಹಿ. ಎಲ್ಲಿ ನಾವು ಹರಿಯನ್ನು ಆರಾಧನೆ ಮಾಡ್ತೇವೆ ಅದು ರಿಸ್ಕ್ ಫ್ರೀ, ಅದು ರಿಸ್ಕ್ ಹೆಸರೇ ಇಲ್ಲ, ನೋ ರಿಸ್ಕ್ ಅಟ್ ಆಲ್. ಹರಿಯನ್ನಾರ ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ. ಇವ್ರನ್ನ ನಂಬದೆ ಹೋದ್ರೆ ಬದುಕ್ತೀವಿ, ಇಂಥವ್ರನ್ನ ನಂಬದೆ ಹೋದ್ರೆ ಬದುಕ್ತೇವೆ. ಆದ್ರೆ ದೇವರನ್ನ ನಂಬದೆ ಹೋದ್ರೆ ಹಾಳಾಗಿ ಹೋಗ್ತೇವೆ, ನಂಬಿದ್ರೆ ಬದುಕೇ ಬದುಕ್ತೇವೆ. ಅನನ್ಯಾ ಚಿಂತೆಯಂತೋ ಮಾಂ ಏತನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಮ್ಯಹಂ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ, ಕೃಷ್ಣನನ್ನ ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಣಾಮ ಪ್ರಣಾಮ ಅಂತ ಕರೆದಿದ್ದಾರೆ. ಸುಮ್ಮನೆ ಸಲ್ಯೂಟ್ ಹೊಡೆದ್ರೆ ಎರಡು ಕೈ ಜೋಡಿಸಿದ್ರೆ ಅಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಪುರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರೆ 10 ಅಶ್ವಸೆಯ ಮಾಡಿದಷ್ಟು ಪುಣ್ಯ ಬರುತ್ತೆ. ಆಮೇಲೆ ಹೇಳ್ತಾರೆ, ಅಷ್ಟೊಂದು ಪುಣ್ಯನ ಅಂತ ಕೇಳಿದರೆ ಇನ್ನೂ ಸ್ವಲ್ಪ ನಿಧಾನಿಸಿ, ಅದಕ್ಕಿಂತಲೂ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. 10 ಅಶ್ವಸೆಯ ಮಾಡಿದ ಪುಣ್ಯ ಬರುತ್ತೆ ಅಷ್ಟೇ ಅಲ್ಲ, ದಶಾಶ್ವಮೇಧಿ ಪುನರೇತಿ ಜನ್ಮ. 10 ಅಶ್ವಮೇಧ ಯಾಗ ಮಾಡಿದವನು ಸ್ವರ್ಗಕ್ಕೆ ಹೋಗ್ತಾನೆ, ಆದ್ರೆ ಶಾಶ್ವತ ಅಲ್ಲ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ತೇತಂ ಭುಕ್ತ್ವಾ ಸ್ವರ್ಗ ಲೋಕಂ ವಿಶಾಲಂ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಆ ಪುಣ್ಯ ಮುಗಿತಿರ್ಲಿಕ್ಕೆ ಮತ್ತೆ ವಾಪಸ್ ಬರ್ತಾರೆ. 10 ಅಶ್ವಮೇಧ ಯಾಗ ಮಾಡಿದ್ರು ಕೂಡ ವಾಪಸ್ ಬರೋದು ಗ್ಯಾರಂಟಿ. ಆದರೆ ಕೃಷ್ಣ ಪ್ರಣಾಮೀನ ಪುನರ್ಭವಾಯ, ಕೃಷ್ಣನಿಗೆ ನಮಸ್ಕಾರ ಮಾಡಿದವರಿಗೆ 10 ಅಶ್ವಮೇಧ ಯಾಗಗಳ ಪುಣ್ಯ ಬಂತು. ಮೋಕ್ಷ ಸಿಕ್ಕಿದ್ರಿಂದ ಮತ್ತೆ ವಾಪಸ್ಸೇ ಬರೋದಿಲ್ಲ. ನಚ ಪುನರಾವರ್ತತೆ ನಚ ಪುನರಾವರ್ತತೆ. ಇದನ್ನೆಲ್ಲ ಭೀಷ್ಮರು ತಮ್ಮ ಸ್ತವರಾಜದಲ್ಲಿ ಹೇಳ್ತಾ, ಎಂಥ ಕೃಷ್ಣ, ಯಾರು ಕೃಷ್ಣನನ್ನು ಆರಾಧನೆ, ಕೃಷ್ಣೇರತಃ ಕೃಷ್ಣ ಮನುಸ್ಮರಂತಹ, ಯಾರು ಕೃಷ್ಣದಲ್ಲೇ ಮನಸ್ಸು ಹಾಕಿರ್ತಾರೆ, ಕೃಷ್ಣನೇ ಸ್ಮರಣೆ ಮಾಡ್ತಾ ಇರ್ತಾರೆ. ತದ್ಭಾವಿತ ಮಾನಸಾಶ್ಚಯೇ, ಪರಮಾತ್ಮನಲ್ಲಿ ಸದಾಕಾಲ ಮನಸ್ಸನ್ನ ಪೂರ್ತಿ ತೊಡಗಿಸಿರ್ತಾರೆ. ಅವರೆಲ್ಲ ಕೂಡ ಭಿನ್ನೇಪಿ ದೇಹೇ ಪ್ರವಿಶಂತಿ ಕೃಷ್ಣಂ ಹವಿರಿ ಯಥಾ ಮಂತ್ರಹುತಂ ಹುತಾಶಿ. ಇದು ಅಲ್ಲಿ ಶ್ಲೋಕನೆ. ಇದನ್ನು ಕೃಷ್ಣಾಮೃತ ಉಲ್ಲೇಖ ಮಾಡ್ತಾರೆ ಆಚಾರ್ಯರು. ಅಪೂರ್ವವಾದ ಶ್ಲೋಕ. ಯಾರು ಸದಾಕಾಲ ಕೃಷ್ಣರಲ್ಲೇ ಮನಸ್ಸು ಹಾಕಿರ್ತಾರೋ ಅವರು ಹೇಗೆ ಉದ್ಧಾರವಾಗ್ತಾರೆ ಅಂದ್ರೆ, ಹವಿರ್ಯಥಾ ಮಂತ್ರಹುತಂ ಹುತಾಶಿ. ಈ ಅಗ್ನಿ ಹೋಮ ಮಾಡುವ ಇಂದ್ರಾಯಸ್ವಾಹ ಇತ್ಯಾದಿ ಪದಗಳನ್ನು ಹೇಳಿದಾಗ ಹೇಗಾಯ ದೇವತೆಗಳಿಗೆ ಮುಟ್ಟುತ್ತೋ, ಆ ಹವಿಸ್ಸು ದೇವತೆಗಳಿಗೆ ಹೇಗೆ ಮುಟ್ಟುತ್ತೋ, ಇವರು ಹಾಗೆ ದೇವರ ಹತ್ರ ಹೋಗ್ತಾರೆ. ಹವಿಸ್ಸು ದೇವತೆಗಳಿಗೆ ಮುಟ್ಟ ಹಾಗೆ ಭಗವದ್ಭಕ್ತರಾದವರು ವೈಕುಂಠವನ್ನೇ ಮುಟ್ತಾರೆ. ಇಂಥ ಮಾತುಗಳನ್ನ ಭೀಷ್ಮರು ಹೇಳ್ತಾ ಕೃಷ್ಣರ ಸ್ತೋತ್ರ ಮಾಡಿದಾಗ ಕೃಷ್ಣ ಅನುಗ್ರಹ ಮಾಡ್ತಾನೆ. ಭೀಷ್ಮರಿಗೆ ಅನುಗ್ರಹ ಇತ್ತ. ಭೀಷ್ಮಸ್ತವರಾಜ ಹೇಳಿದರೆ ಕೃಷ್ಣ ಕೇಳಿದ, ಅದು ಮುಖ್ಯ. ಅದಕ್ಕೆ ಗಾಯನವ ಕೇಳುತ್ತ ಸ್ತೋತ್ರವಾಗಿ ಕೆಲಸ ಹೇಳಿ ಬಿಚ್ಚೋರು ಅಷ್ಟೇ ಹೇಳ್ತಿರ್ತಾರೆ, ಬಾಲಕೊಂಡು ಹೋಗ್ಬಿಡ್ತಾರೆ ರೆಡಿ ಅಂತೆ. ಜೋರ ಬಾಲಾಗ್ತಾರೆ ಇವ, ಏನು ಅಮ್ಮ ಅಪ್ಪ ಒದರ್ತಿರ್ತಾನೆ ಕೇಳೋದಿಲ್ಲ. ಅವನೇನು ಹೊಗಳುತ್ತಿದ್ರು ಕೂಡ ಅವನ ಮಾತಿಗೆ ಬೆಲೆ ಇಲ್ಲ. ಇದು ಮುಖ್ಯ. ಇದು ಅದು ಏನು ಹೊಗಳಿದ್ರೆ ನಮ್ಗೆ ಗೊತ್ತು, ಅನ್ನಕ್ಕೆ ಹೊಗಳುತ್ತಾನೆ ಅಂತ ಗೊತ್ತು ನಮಗೆ. ಏನು ಹೊಗಳಿದ್ರು ಕೂಡ ಅವನು ತಗಳನ್ನ ಹಾಕಿದ್ರೆ ಸಹ ಖುಷಿಯಾಗಿ ಬಿಡುತ್ತವೆ. ಅದಕ್ಕೆ ಅವನು ಹೊಗಳಿದ್ರೆ ನಮಗೆ ಮೆಚ್ಚುಗೆ ಆಗೋದಿಲ್ಲ ನಮ್ಗೆ. ಅದಕ್ಕೆ ಯಾರು ಫಲ ಕೇಳ್ತಾರೋ ಅವರ ಸ್ತೋತ್ರ ದೇವರಿಗೆ ಮೆಚ್ಚುಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಮಗೆ ಫಲ ಕೇಳ್ತಕ್ಕಂಥವ್ರ ಮೇ ಸ್ತೋತ್ರ ಹೇಗೆ ಮೆಚ್ಚುಗೆ ಆಗೋದಿಲ್ವೋ ಅದೇ ನಿಮ್ಮಂಥವ್ರು ಇಲ್ಲೇ ಇಲ್ಲ ಹಾಗೆ ಏನೋ ಹೇಳ್ತಿರ್ತಾರೆ. ಇಂಥವ್ರದ್ದು ಎಂತ ದೊಡ್ಡ ನಂಬೋದಿಲ್ಲ ಅವನ, ಸಾಕಂಡಿ ಹೋಗೋದ ಮುಂದಕ್ಕೆ ಅಂತ ಹೇಳಿಬಿಡ್ತಾನೆ. ಅವ್ರು ಮತ್ತೆ ಹೋಗಿರ್ತಿರ್ತಾರೆ, ದಬ್ತಿನ ಹೋಗ್ತಾರೆ ತಳ್ಳಿಬಿಡ್ತೀನಿ ನೋಡು ಅಂತ ಹೇಳ್ತಾರೆ. ಆ ಸ್ತೋತ್ರಕ್ಕೆ ಬೆಲೆ ಇಲ್ಲ, ಯಾಕಂದ್ರೆ ಫಲ ಬೇಕಿದೆ ಅವನಿಗೆ. ಅದಕ್ಕೆ ಒಂದು ತುತ್ತನ್ನ ಕೇಳ್ತಾನೆ ಅಷ್ಟೇ, ಅವನು ತುತ್ತನ್ನಕ್ಕೆ ಇಷ್ಟು ಹೊಡ್ತಾನೆ. ಅದಕ್ಕೆ ಮಾಫಲೇಶು ಕದಾಚನ ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಫಲಾಪೇಕ್ಷೆಯಿಂದ ಬಂದ್ರೆ ಮನುಷ್ಯನ ಜೀವನ ಹಾಳಾಗಿ ಹೋಗುತ್ತೆ. ಇದೆಲ್ಲವನ್ನು ಅರ್ಥ ಮಾಡಿಕೊಂಡಾಗ ಕೃಷ್ಣ ಈಗ ಭೀಷ್ಮರನ್ನು ನಿಜವಾಗ್ಲೂ ಅನುಗ್ರಹಿಸ್ತಾನೆ. ಅವರ ಹತ್ರ ಹೋಗ್ತಾನೆ, ಮಾತಾಡಿಸ್ತಾನೆ, ಅವರ ಸ್ತೋತ್ರವನ್ನು ಕೇಳ್ತಾನೆ. ಭೀಷ್ಮರೇ ಹೇಗಿದ್ದೀರಿ ಅಂತ ಮಾತಾಡಿಸಿದಾಗ ಭೀಷ್ಮರಂತೂ ಭಾರಿ ಸಂಭ್ರಮ ಪಡ್ತಾರೆ. ಕೃಷ್ಣ ನಿನ್ನ ದರ್ಶನವಾಯಿತು ಪರಮಭಾಗ್ಯ ಅಂತ ಕೊಂಡಾಡಿದಾಗ ಕೃಷ್ಣ ಹೇಳ್ತಾನೆ, ಅದಾಯ್ತು ಭೀಷ್ಮರೇ, ನಮ್ಮ ಧರ್ಮರಾಜನಿಗೆ ಬಹಳಷ್ಟು ಸಂದೇಹ ಬಂದಿದೆ. ನಿಮ್ಮನ್ನ ಈ ಕೌರವಾದಿಗಳನ್ನ ಕೊಂದಿದ್ದಕ್ಕೆ ಸಂದೇಹ ಇದೆ, ಉತ್ತರ ಕೊಡಬೇಕು ಅಂತ ಹೇಳಿದ ತಕ್ಷಣ ನಿನ್ನೆ ನೋಡಿದ್ದೇವೆ. ಭೀಷ್ಮರು ಹೇಳ್ತಾರೆ, ಕೃಷ್ಣ ನಾನೇನು ಉತ್ತರ ಕೊಡ್ತೇನೆ, ನಾನು ವಯಸ್ಸಾಗಿದೆ, ಪೆಟ್ಟು ಬಿದ್ದಿದೆ, ರಕ್ತ ಇಲ್ಲ ದೇಹದೊಳಗೆ, ಒಂಥರ ಕಣ್ಣು ತೆಗಿತೇನೆ ಮುಚ್ಚುತ್ತೇನೆ, ಕಣ್ಣು ತೆಗಿತೇನೆ ಮುಚ್ಚುತ್ತೇನೆ, ನಾನು ಎಲ್ಲಿದ್ದೇನೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ತುಂಬಾ ನೊಂದವರಿಗೆ ಆಸ್ಪತ್ರೆ ಇಡೋ ಮನೇನೋ ಗೊತ್ತಾಗೋದಿಲ್ಲ, ಆಟಾಯ್ತು. ಇಲ್ಲಿದ್ದೇನೆ ಗೊತ್ತಾಗೋದಿಲ್ಲ ನನಗೆ, ಬಹಳಷ್ಟು ಗೊಂದಲಕ್ಕೊಳಗಾಗಿದ್ದೆ, ನಿನ್ನ ಧ್ಯಾನ ಮಾಡ್ತಿದ್ದೇನೆ ಅಂತಿದ್ದೇನೆ ಅಷ್ಟೇ. ನೋಡಿ ಆ ಸಮಯದಲ್ಲೂ ಕೂಡ ಈ ಬಾಯಿ ಒಣಗ್ತಾ ಇದೆ ಅಂತ ಹೇಳ್ತಾರೆ, ಬಾಯಿ ಒಣಗ್ತಾ ಇದೆ. ಅರ್ಜುನ ಅವತ್ತು ಕೊಟ್ಟ ನೀರಷ್ಟೇ, ಮತ್ತೆ ನೀರಿಲ್ಲ, ಬಾಯಿ ಒಣಗ್ತಾ ಇದೆ. ನೀರು ಕೊಡಿ ಅಂತ ಕೇಳೋದಿಲ್ಲ ಪುಣ್ಯಾತ್ಮರು, ಇಷ್ಟಾದ್ರೂ ಕೂಡ ನೀರು ಕೊಡಿ ಅಂತ ಕೇಳೋದಿಲ್ಲ. ಯಾಕೆ ರಥ ಮಾಡಿಬಿಟ್ಟೆ, ಇನ್ನೂ ದೇಹತ್ಯಾಗ ಮಾಡಬೇಕು, ಅಲ್ಲಿವರೆಗೂ ದೇಹ ಹಿಡಿದಿರಬೇಕಷ್ಟೇ, ಆ ದಿನ ಬರಬೇಕು ಹೋಗಬೇಕಷ್ಟೇ. ಆಗ ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ, ನನ್ನ ದೈಹಿಕ ಶಕ್ತಿನೇ ಇಲ್ಲ, ನಾನೇನ್ ಹೇಳ್ತೇನೆ ಅಂದ ತಕ್ಷಣ ಆಗ ಕೃಷ್ಣ ಹೇಳ್ತಾನೆ, ಯೋಚನೆ ಮಾಡಬೇಡಿ, ನಿಮಗೆ ನಾನು ಶಕ್ತಿ ಕೊಡ್ತೇನೆ ಆಯ್ತೋ ಇಲ್ಲೋ, ಎಲ್ಲ ವಿಧವಾದ ಶಕ್ತಿ ಕೊಡ್ತೇನೆ, ನಿಮ್ಗೆ ಆಯಾಸ ಏನು ಆಗಬಾರ್ದು ಹಾಗೆ ಮಾಡ್ತೇನೆ, ಇದು ಮ್ಯಾಜಿಕ್ ಇದು. ಅದಕ್ಕೆ ಕೃಷ್ಣ ಅವರಿಗೆ ಅಷ್ಟು ಹೇಳಿದ, ಅಲ್ಲಿಂದ ಹೊರಟಂತ, ಹೊರಟುಬಿಟ್ಟು ನಾಳೆ ಬರ್ತೀರಿ ಅಂತ ಹೇಳಿ. ಹೇಗಿದ್ದೀರಿ ಭೀಷ್ಮರೇ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ನಿನ್ನ ನೋಡಿದ್ದೇವೆ ಹೋಗ್ತಾರೆ. ಮತ್ತೆ ಮರುದಿವಸ ಬೆಳಿಗ್ಗೆ ಕೃಷ್ಣ ಹೇಳಿ, ಸಾತ್ಯಕಿ ಬೇಗ ಹೋಗು, ಕರೀತ ದ್ವಾರಕ ಬೇಗ ಹೋಗು, ಧರ್ಮರಾಜ ಭಾರಿ ತಡ ಮಾಡ್ತಿದ್ದಾನಲ್ಲ, ಕರ್ಕೊಂಡು ಬಾ ಬೇಗ ಅಂತ ಕಳಿಸಿಕೊಟ್ಟು ತಾನು ಹೋದಂತೆ. ಧರ್ಮರಾಜ ಬರ್ತಾನೆ, ಎಲ್ಲರೂ ಸಂಭ್ರಮದಂತೆ ಮತ್ತೆ ಭೀಷ್ಮರ ಹತ್ರ ಬರ್ತಾರೆ. ಕೃಷ್ಣ ಭೀಷ್ಮರನ್ನು ಕೇಳ್ತಾರೆ, ಭೀಷ್ಮರ ಈಗ ಹೇಗಿದ್ದೀರಿ ಈಗ ಅಂತ ಕೇಳ್ತಾರೆ. ಹೇಗಿದ್ದೀರಿ ಅದನ್ನು ಆಸ್ಪತ್ರೆ ನೋಡೋದು ಕೇಳಿ, ನೆಕ್ಸ್ಟ್ ಡೇ ಹೋದಾಗ ಇವತ್ತು ಹೇಗಿದ್ದೀರಿ ಅಂತ ಕೇಳಿ, ಹಾಗೆ ಹೇಗಿದ್ದೀರಿ ಅಂತ ಕೇಳಿದ ತಕ್ಷಣ ಕೃಷ್ಣ, ನಾನು ಪುನರ್ಯುವಾಸ್ಮಿ ಸಮೃತ್ತಃ, ಮತ್ತೆ ಹುಡುಗನಾಗಿ ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಎಷ್ಟು ಲವಲಕ್ಕೆ ಬಂದಿದೆ ನೋಡಿ, ಮತ್ತೆ ಹುಡುಗನಾಗಿ ಬಿಟ್ಟಿದ್ದೇನೆ ನಾನೀಗ, ನನಗೆ ಆಯಾಸನೇ ಇಲ್ಲ ಈಗ, ನನ್ನ ದೇಹ ಹೇಗಿದೆ ಅಂತ ಕೇಳಿದ್ರೆ ಇವತ್ತು ಜಗತ್ತೆಲ್ಲ ನನ್ನ ಮುಂದೆ ಸ್ಪಷ್ಟ ಕಾಣ್ತಿದೆ, ಹಾಗಾಗಿ ಬಿಟ್ಟಿದೆ, ನೋವಿಲ್ಲ, ಏನೇನೂ ಇಲ್ಲ, ಇದೆಲ್ಲ ಅನುಗ್ರಹ ಅಂತ ಒಪ್ತಾರೆ. ಈಗ ನಮಗೆ ಅರ್ಥ ಆಗುತ್ತೆ, ಅದಕ್ಕೇನೆ ಎಂಥ ಔಷಧಿ ಏನೇ ತಗೊಳ್ಳಿ ರೋಗ ಬಂದಾಗ ಬಿಟ್ಟುಬಿಡಿ. ಆದ್ರೆ ಮುಖ್ಯವಾಗಿ ಏನ್ ತಗೊಳ್ಬೇಕು ಅಂದ್ರೆ, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ. ಪದ್ಮ ಪುರಾಣದಲ್ಲಿ ರುದ್ರದೇವರ ಮಾತದು ಆಚಾರ ಉಲ್ಲೇಖ ಮಾಡ್ತಾರೆ ಕೃಷ್ಣಾಮೃತ ಮಹಾನವದಲ್ಲಿ. ಯಾವ ಔಷಧಿ ತಗೊಂಡು ತಗೊಳ್ಳಿ, ಮುಖ್ಯ ಔಷಧಿ ಬಿಡಬೇಡಿ. ಅಚ್ಯುತ ಅನಂತ ಗೋವಿಂದ ಅನ್ನೋ ಭಗವಂತನ ನಾಮಸ್ಮರಣೆ ಇದೆಯಲ್ಲ, ಅದಕ್ಕಿಂತ ಹೆಚ್ಚು ತಾರಕವಾದದ್ದು ಯಾವುದೂ ಇಲ್ಲ. ಅದಕ್ಕೆ ನಿದರ್ಶನ, ಭೀಷ್ಮರ ಪೂರ್ತಿ ನಾರ್ಮಲ್ ಆಗಿಬಿಟ್ಟಿದ್ದಾರೆ. ತಮಾಷೆ ಹೊರಗಿಂದ ಏನು ಕೊಟ್ಟಿಲ್ಲ ಕೃಷ್ಣ, ಒಂದು ಟ್ಯಾಬ್ಲೆಟ್ ಕೂಡ ಕೊಟ್ಟಿಲ್ಲ, ಒಂದು ಚೂರೊಂದು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಹಾಗೆ ಅದಕ್ಕೇನೆ ಸ್ಮರಣಾದೇವ ಕೃಷ್ಣಸ್ಯ ಪಾಪ ಸಂಘಾತ ಪಂಜರ ಶತಥಾ ಭೇದ ಮಾಯಾತಿ ಗಿರಿರ್ ವಜ್ರ ಹತೋ ಯಥ. ಬರೀ ಸ್ಮರಣೆ ಮಾಡಿದ್ರೆ ಸಾಕು, ಕೃಷ್ಣ ಎಷ್ಟು ಅನುಗ್ರಹ ಮಾಡ್ತಾನೆ ಅಂತ ಹೇಳೋದಕ್ಕೆ ನಿದರ್ಶನ ಇತ್ತು. ಆ ಕ್ಷಣಕ್ಕೆ ಭಾರಿ ಸಂತೋಷಪಟ್ಟು ಕೃಷ್ಣ ಹೇಳಿದ, ಈಗ ನೀವು ಹೇಳಬೇಕು. ಧರ್ಮರಾಜ ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡಬೇಕು ಅಂದ್ರೆ, ಕೃಷ್ಣ ನನ್ನ ದೇಹದ ಸಮಸ್ಯೆ ಸರಿ ಹೋಯ್ತು, ನನಗೆ ಜ್ಞಾನ ಇಷ್ಟು ಜ್ಞಾನ ಇಲ್ಲ ಅಂತ ಹೇಳಿಬಿಡ್ತಾರೆ. ನಾನು ಯಾರಿಗೆ ಹೇಳಬೇಕು, ಧರ್ಮರಾಜನೇ ಹೇಳಬೇಕಾ? ಗೋವಿಂದ ಧರ್ಮರಾಜ ಎಂಥವನು ಗೊತ್ತೇನು, ಆ ಶಕ್ತಿರ್ ಮಮ ದೇವೇಶ ಪಾರ್ಥಾನ್ ಬೋಧಯಿತು ಪ್ರಭು. ಧರ್ಮರಾಜ ಭಾರಿ ತಿಳಿದವನು, ಅವನು ನಾನೇ ಹೇಳ್ತೇನೆ ಅಂತ ಹೇಳಿದ್ರಂತೆ. ಹೆಸರಿಗೆ ಮೊಮ್ಮಗ, ಅವ್ರಿಗೆ ಗೊತ್ತು ನನಗಿಂತ ದೊಡ್ಡವನು ಧರ್ಮರಾಜ. ಬಹಳ ಇಂಟ್ರೆಸ್ಟಿಂಗ್ ಅದು. ಇವರು ವಸುವಿನ ಅವತಾರ, ಅತ್ ಯಮಧರ್ಮನ ಅವತಾರ. ವಸುಗಳು ಯಮದಿಗಿಂತ ಬಹಳ ಕಡಿಮೆ ಇರೋ. ಇದೆಲ್ಲ ತಾರತಮ್ಯವನ್ನು ಮರೆತರೆ ಏನು ಪ್ರಯೋಜನ ಇಲ್ಲ. ಮಹಾಭಾರತ ಕೇಳಿ, ನಾನೇನು ಹೇಳ್ತೇನೆ ಈ ಮಧ್ಯೆ, ವಯಸ್ಸನೇ ಜಾಸ್ತಿ ಇರ್ಬೋದು ನಾನು ಅಷ್ಟೇ ಹೊರತು ನನ್ನ ಜ್ಞಾನ ದೊಡ್ಡದಲ್ಲ ಅಂತ ಹೇಳಿದ್ರು. ನನಗೆ ಹೇಳೋ ಸಿಕ್ಕಿ ಹೋಗ್ಲಿ, ಧರ್ಮರಾಜನ ಹೇಳಕ್ಕೆ ನನಗಾಗೋದಿಲ್ಲ. ಅದ್ರ ಜೊತೆಯಲ್ಲಿ ಯಾರಿದ್ದಾರೆ, ಭೀಮಾರ್ಜುನ ಇದ್ದಾರೆ ಗೊತ್ತಿಲ್ಲ, ಅವರತ್ತು ದೊಡ್ಡ ಪ್ರೊಫೆಸರ್ಸ್ ಇದ್ದಾಗ ಇವ್ರ ಮುಂದೆ ಸಣ್ಣ ಹುಡುಗರಾಗಿಬಿಡ್ತಾರೆ. ನಾನು ಬಾಲಕ, ನನ್ನ ಕ್ಷಮಿಸಿಬಿಡು. ಅಷ್ಟ ಜ್ಞಾನ ನನ್ನ ತಿಳುವಳಿಕೆ ನನಗೆ ಅಷ್ಟಿಲ್ಲ, ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಶಕ್ತಿ ಬಂತು ಅಷ್ಟೇ ಹೊರತು ಜ್ಞಾನ ಶಕ್ತಿ ನನಗಿಲ್ಲ ಅಂತ ಹೇಳಿದರೆ, ಜ್ಞಾನ ಶಕ್ತಿ ನನಗಿಲ್ಲ. ಧರ್ಮರಾಜ ಪ್ರಶ್ನೆ ಕೇಳ್ತಾನೆ, ಎಷ್ಟು ಜನ ಕೇಳ್ತಾರೆ ಈ ಮಧ್ಯೆ, ಭೀಮಾರ್ಜುನೆಲ್ಲ ಕೇಳ್ತಾ ಇದ್ದಾರೆ. ಸಾವಿರ ನೀನ್ ಬೇರೆ ಕೂತಿರ್ತೀಯಲ್ಲ ಎದುರಿಗೆ, ನೀನ್ ಬೇರೆ ಕೂತಿರ್ತೀಯಲ್ಲ, ನಿನ್ನೆದ್ರೆ ನಾನು ಮಾತಾಡೋದಾ, ಗುರುಗಳ ಮುಂದೆ ಶಿಷ್ಯ ಮಾತಾಡೋದಾ? ಸಾಧ್ಯ ಇಲ್ಲ. ಸೀದೇತ ಬೃಹಸ್ಪತಿ ರವಿ ಅಪಿ ಧ್ರುವನ್, ನಿಮ್ಮಿಂದ ಬೃಹಸ್ಪತಿ ಆಚಾರ್ಯ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಬೃಹಸ್ಪತಿ ಆಚಾರ್ಯರು ಬ್ರಹ್ಮಣಸ್ಪತಿ ಅಂತ ಹೆಸರು ಅವರಿಗೆ, ಸಕಲ ವೇದ ಪಾರಂಗತರು ಅಂತ ಅವ್ರ ವಿಶೇಷ ಬಿರುದು. ನಿಜವಾಗ್ಲೂ ಪಾರಂಗತರು ಬ್ರಹ್ಮದೇವರೇ, ಆ ಬ್ರಹ್ಮದೇವರು. ಆದರೆ ಒಂದು ಹಂತದಲ್ಲಿ ಭಾರಿ ಬುದ್ಧಿವಂತರು ಬೃಹಸ್ಪತಿ ಆಚಾರ್ಯರು, ಅವರು ಕೂಡ ನಿನ್ನ ಮುಂದೆ ಮಾತಾಡಲಿಕ್ಕೆ ಆಗೋದಿಲ್ಲ, ಅವ್ರ ಬಾಯಿ ಒಣಗೋಗುತ್ತೆ, ಅಂಥ ದೊಡ್ಡವನು ಅಂಥ ನಿನ್ನ ಮುಂದೆ ನಾನೇನು ಮಾತಾಡ್ತೇನೆ, ಇದು ಯಾವ್ದು ಆಗೋ ಮಾತಲ್ಲ ಹೋಗೋ ಮಾತಲ್ಲ ಕೃಷ್ಣ, ನಾ ಆರೋಗ್ಯ ಸರಿ ಮಾಡಿದ್ದೀಯಲ್ಲ, ಭಾರಿ ಕೃತಜ್ಞತೆ ಅಂತ ಹೇಳಿದ್ರೆ. ಆ ಕೃಷ್ಣ ಹೇಳ್ತಾನೆ, ಎಲ್ಲೆಲ್ಲ ಯೋಚನೆ ಮಾಡಬೇಡಿ, ನಿಮಗೇನು ಸಮಸ್ಯೆ ಇರೋದೆ, ದೇಹದ ಆರೋಗ್ಯ ಸರಿ ಹೋಯ್ತು, ಇನ್ನೊಂದು ಸಮಸ್ಯೆ ಏನಿದೆ ನಿಮಗೀಗ? ಧರ್ಮರಾಜನ ಪ್ರಶ್ನೆಗೆ ಉತ್ತರ ಕೊಡೋ ತಿಳುವಳಿಕೆ ಇಲ್ಲ, ಅಷ್ಟೇ ಹೋದಲ್ಲ, ಯೋಚನೆ ಮಾಡಬೇಡಿ, ಇವ ವರ ಕೊಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ವರ ಕೊಡ್ತೇನೆ, ಏನು ವರ? ಧರ್ಮರಾಜ ಏನು ಕೇಳ್ತಾನೋ ಅದಕ್ಕೆ ಉತ್ತರ ಏನು ತಕ್ಷಣ ಹೊಳಿಲಿ ಅಂತ ಹೇಳಿದ್ನಂತೆ ಕೃಷ್ಣ. ಎಂಥ ವರ ಇವತ್ತು, ಯಾವ ಕಂಪ್ಯೂಟರ್ ಏನು ಮ್ಯಾಜಿನ್ ಮಾಡಕ್ ಸಾಧ್ಯ, ಕೇಳಕ್ ತಕ್ಷಣ ರೆಡಿ. ಅದೇನ್ ಪ್ರಶ್ನೆ ಕೇಳ್ತಾನ ತಕ್ಷಣ ಉತ್ತರ ಗೊತ್ತಾಗಲಿ, ಆಯ್ತಾಗಲಿ, ಇನ್ನೇನ್ ಬೇಕು ವರ ನಿಮಗೀಗ? ಭೀಷ್ಮರಿಗೆ ಆಶ್ಚರ್ಯ ಆಗೋಯ್ತು, ವರ ಕೊಟ್ಟಿದ್ದೇನೆ ಈಗ ಹೇಗೆ ಅನಿಸುತ್ತೆ ಹೇಳಿ ಅಂತ ಕೇಳಿ, ಔಷಧಿ ಕೊಡಿಸೋದು ಹೇಗಿದ್ದೀರಿ ಅಂತ ಕೇಳಾಗ ಮತ್ತೆ ಇಮಿಡಿಯೇಟ್ ಹೇಗಿದ್ದೀರಿ ಅಂತ ಕೇಳಿದ್ರೆ, ಕೃಷ್ಣ ಹೇಗಿದ್ದೀನಿ ಅಂತ ಹೇಳ್ಬೇಕಾ? ಇವತ್ತು ನನಗೆ ಇಡೀ ಶಕ್ತಿ ಬಂದಿತ್ತಲ್ಲ, ನನ್ನ ಮುಂದೆ ಜಗತ್ತು ಸ್ಪಷ್ಟ ಕಾಣ್ತಾ ಇದೆ ಅಂತ ಹೇಳಿತ, ಪ್ರತಿಯೊಂದು ಶಾಸ್ತ್ರಾರ್ಥ ಕಣ್ಣು ಮುಂದೆ ನಿಂತಿದೆ ಅಂತ ಹೇಳಿತ. ಇದು ಶಿಷ್ಯರಿಗೆ ಮಾತ್ರ ಕಥೆ ಬರುತ್ತೆ. ಶಿಷ್ಯರು ಏನು ಗೊತ್ತಿಲ್ಲ ತನಗೆ, ಗುರುಗಳು ಹೇಳಿದ್ರು, ಅವನು ಕೆಲಸ ಕೊಟ್ರಷ್ಟೇ ಗುರುಗಳು, ನೋಡಯ್ಯ ನೀನು ಮಾಡಬೇಕಾದ ಕೆಲಸ ಇಷ್ಟೇ, ದಿವಸ ಗೋಗಳನ್ನು ಸರಿಯಾಗಿ ನೋಡ್ಕೊಂಡು ಬರಬೇಕು, ನೋಡ್ಕೊಂಡು ಬಾ ಅಂತ ಹೇಳಿದ್ರು. ಕಥೆ ಜ್ಞಾಪಿಸ್ಕೋಬೇಕಷ್ಟೇ, ಅವಾಗ ಕಂಪ್ಯಾರಿಸನ್ ಗೊತ್ತಾಗ್ತದೆ. ಹೊರಟ ಏನ್ ಕೆಲಸ, ಗೋಗಳನ್ನು ಕರ್ಕೊಂಡು ಗೋಗಳನ್ನ ಚೆನ್ನಾಗಿ ಕಾಯ್ಕೊಂಡು ಬರ್ಬೇಕು, ಇದೇ ಕೆಲಸ. ಸ್ವಲ್ಪ ದಿವಸ ಆಯ್ತು, ಊಟದ ವ್ಯವಸ್ಥೆ ಮಾಡಲಿಲ್ಲ ಶಿಷ್ಯರಿಗೆ, ಊಟದ ವ್ಯವಸ್ಥೆನೇ ಇಲ್ಲ. ಸ್ವಲ್ಪ ದಿವಸ ಆಯ್ತು, ಏನಯ್ಯ ನಾವು ಊಟ ನಾವಂತೂ ಹಾಕಿಲ್ಲ, ಒಳ್ಳೆ ಗಟ್ಟಿಬುಟ್ಟಾಗೇ ಇದ್ದೀಯಲ್ಲ, ಏನು ಮಾಡ್ತಿ ಅಂತ ಕೇಳಿದ್ರೆ, ಏನ್ ಮಾಡ್ತಿ ನೀನು? ಇಲ್ಲ ನಾನು ಹಸುವಿನ ಹಾಲು ಕುಡಿತೇನೆ ಅಂತ ಹೇಳಿದ. ಹಸುವಿನ ಹಾಲು ಕುಡಿದು ಬಿಡ್ತೇನೆ. ಆ ಕುಡಿಯೋ ಹಸು ಈಗಲ್ಲ, ಯಾವ ದಿವಸ ಹಾಲು ಕುಡಿದ್ರೂ ಪ್ರಯೋಜನ ಇಲ್ಲ, ಡಾಕ್ಟರ್ ಹೇಳ್ತಾರೆ ಕುಡಿಬೇಡಿ, ಅದನ್ನು ಕುಡಿಬೇಡಿ ಅಂತ ಹೇಳಿಬಿಡ್ತಾರೆ. ಇವತ್ತೆಲ್ಲ ಕೆಟ್ಟೋಗಿರೋ ಕಾಲ, ಹಸುವಿನ ಹಾಲು ಕುಡಿತೇನೆ ಅಷ್ಟಪುಷ್ಟವಾಗಿದ್ದಂತೆ. ಅದಕ್ಕೆ ಹೇಳ್ತಾರೆ ಹಸುವಿನ ಹಾಗೆಲ್ಲ ಕುಡಿಬಾರದು, ನೀನೆಲ್ಲ ಕೂಡ ಹಸುವಿನ ಹಾಲು ಕುಡಿಯೋ ಹಕ್ಕು ನಿನಗಿಲ್ಲ, ಅದರ ಒಂದು ಪಾಲು ಗೋವುಗಳಿಗೆ, ಇನ್ನೊಂದು ಪಾಲು ಈ ಕಡೆ ನಂಬಿ ಬರಬೇಕು ಹೊರತು ನೀನು ತಗೊಳ್ಳಾಗಿಲ್ಲ ಅಂತ ಹೇಳಿದರು. ಈ ಶಿಷ್ಯ ಬುದ್ಧಿವಂತ, ಇಷ್ಟು ಹೇಳಿದ್ರೆ ನನಗೇನು ಮಾಡಲಿ ಅಂತ ಕೇಳೋದಿಲ್ಲ, ಆಯ್ತು ಅಂತ ಹೇಳಿದ್ರೆ ಬಿಟ್ಟುಬಿಟ್ಟ. ಅದನ್ನ ಗುರುಗಳು ಮಾತು ಮಿರ್ತಿದ್ದಿಲ್ಲ, ಮತ್ತೆ ಸ್ವಲ್ಪ ಮತ್ತೆ ಗಟ್ಟಿಬಿಟ್ಟಾಗಿದ್ದಾನೆ ಯಥಾ ಪ್ರಕಾರ. ಮತ್ತೆ ಕೇಳಿದರು ಏನಿದು ಅಂತ ಕೇಳಿದರು. ಇಲ್ಲ ನಾನು ಭಿಕ್ಷೆ ಬೇಡ್ತೇನೆ ಅಂತ ಹೇಳಿದ. ಭಿಕ್ಷೆ ಎಲ್ಲಿ ಬೇಡ್ತೀನಿ ಅಂತ ಕೇಳಿದ್ರು. ಮತ್ತೆ ಅವನೊಂದು ನಿಯಮ ಮಾಡಿದ್ರು, ಭಿಕ್ಷೆ ಬೇಡಬೇಕವರು ಗುರುಗಳಿಗೆ ತಂದುಕೊಟ್ಟು ಹೋಗ್ಬೇಕಲ್ಲ, ನಿಯಮ ಅದು. ಭಿಕ್ಷೆ ತಾನು ತಂದುಕೊಟ್ಟು ಹೋಗ್ತೀಯಲ್ಲ, ಮತ್ತೆ ಎಲ್ಲಿ ಭಿಕ್ಷೆ ಅಂದ್ರೆ, ಇಲ್ಲ ಮತ್ತೊಂದು ಕೊಂಡು ಹೋಗ್ತೇನೆ ಅಂತ ಹೇಳಿದ. ಹಾಗೆಲ್ಲ ಹೋಗಬಾರದು ಅಂತ ಹೇಳಿದ್ರು, ಸೆಕೆಂಡ್ ಟೈಮ್ ಹೋಗಬಾರದು ಅಂತ ಹೇಳಿದ್ರು. ಎಷ್ಟು ನಿರ್ಬಂಧ ಮಾಡಕ್ ಹೋಗ್ತಾರೆ, ತಾವು ಕೊಳ್ಳಕ್ಕಂತ ತಯಾರಿಲ್ಲ, ಇನ್ನೊಂದ್ಸರ್ತಿ ಹೋಗ್ಲಿಕ್ಕೆ ಬಿಡೋದಿಲ್ಲ, ಎರಡನೇ ಸರ್ತಿ ಭಿಕ್ಷೆ ಬೇಡಬಾರದು ಅಂತ ಹೇಳಿದ್ರೆ. ಇದು ನಿಯಮ ಇದು ಒಂದು. ಅದು ಮುಗೀತು, ಈ ಹಾಲು ಕುಡಿ ಆಗಿಲ್ಲ, ಸ್ವಲ್ಪ ದಿವಸ ಇನ್ನೂ ಕಟ್ಟಿಬಿಟ್ಟಾಗಿದ್ದಾರೆ, ಏನು ಚೇಂಜ್ ಆಗಿಲ್ಲ. ಏನ್ ಮಾಡ್ತೀನಿ ಅಂತ ಕೇಳಿದ್ರೆ, ಈ ಹಸು ನಾಗ ಹಾಲನ್ನ ಕರು ಕುಡಿಸ್ಕೊಳ್ಳುತ್ತಲ್ಲ, ನೊರೆ ಬರುತ್ತಲ್ಲ, ಅದು ತಿಳ್ಕೊ ಅದನ್ನು ಕುಡಿತಾ ಇದ್ದೀನಿ ಅಂತ ಹೇಳಿದ್ರೆ. ಬದುಕಲಿಕ್ಕೆ ಏನಾದ್ರು ಮಾಡೋ ಸರ್ವೆ ಬೇಕಲ್ಲ, ಅದನ್ನು ಮಾಡ್ತೀನಿ ಅಂತ ಹೇಳಿದ್ರೆ, ಛೇ ಅದೆಲ್ಲ ಮಾಡಬಾರ್ದು ಹಾಗೆಲ್ಲ ಕೂಡ, ಅದು ಕರುವಿನ ಸೊತ್ತು, ಅದಕ್ಕೆಲ್ಲ ಬಾಯ ಹತ್ತ ನಿನಗಿಲ್ಲ ಈಗ, ಅದನ್ನು ಮಾಡಬಾರದು ಅಂತ ಹೇಳಿದ್ರೆ. ಆಯ್ತು ಅದನ್ನು ಬಿಟ್ಟುಬಿಟ್ಟ. ಆಮೇಲೆ ಸ್ವಲ್ಪ ದಿವಸ ಮತ್ತೆ ಹಣ್ಣು ತಿಂತೀರೇನು ಶುರು ಮಾಡಿ, ಇನ್ನೂ ಕಟ್ಟಿಬಿಟ್ಟು ಹಣ್ಣು ಹಂಪಲು ತಿನ್ಕೊಂಡಿದ್ದೇನೆ ಅಂತ ಹೇಳಿದ. ಆಗಲೂ ಕೂಡ ಹೇಳಿದ್ರು ಹಾಗೆಲ್ಲ ತಿನ್ನಬಾರದು, ನಿನ್ನೆ ಬಂತಲ್ಲ ಶಂಕರಿಕದ ಕಥೆ ಇದ್ದಾಗೆ, ಯಾರು ಬರೋಣ ಏನು ಗೊತ್ತಿ, ಹಾಗೆಲ್ಲ ಕೈ ಹಾಕಿ ನಿನಗಿಲ್ಲ, ತಿನ್ಬೇಡ ಅಂತ ಹೇಳಿಬಿಟ್ರು. ಕೊನೆ ಎಲ್ಲ ಬಿಟ್ಟಾಗತ್ತೆ, ಏನು ತಿನ್ನ ವ್ಯವಸ್ಥೆ ಇಲ್ದಾಗಾಯ್ತು. ಒಂದಿವಸ ಬರ್ತಾ ಇದ್ದ, ಹಸಿವೆ ತಡ್ಕೊಳಕ್ ಆಗ್ಲಿಲ್ಲ, ಎಷ್ಟೋ ದಿವಸ ಆಗೋಗಿತ್ತು. ಅಲ್ಲಿ ಎಕ್ಕೆ ಗಿಡ ಇರುತ್ತಲ್ಲ, ಅರ್ಕಪತ್ರ ರಥಸಪ್ತ ಕಾಲಕ್ಕೆ ತರ್ತಾರಲ್ಲ, ಹಸಿಯಾಯ್ತು ಅದು ಸಿಗ್ಬೇಕು ಅವನು ಪಾರದ ಪಾಪ ಯಾವುದೋ ಕಾಲಕ್ಕೆ, ಅದೇ ತಿಂದು ಹಾಕಿಬಿಡ್ತಾನೆ. ತಷ್ಟ ಕಣ್ಣು ಹೋಗ್ಬಿಟ್ಟು, ಇದು ಸೈಂಟಿಫಿಕಲಿ ಪ್ರೂವ್ಡ್, ಎಕ್ಕೆಯನ್ನು ತಿಂದ್ರೆ ಆ ಕಣ್ಣು ಹೋಗುತ್ತೆ ಅಂತ ಇವತ್ತಿಗೂ ಅದನ್ನು ಒಪ್ತಾರೆ. ಕಣ್ಣು ಹೊರಟೋಯ್ತು, ಮನೆ ಬರೋ ಸ್ಥಿತಿಯಲ್ಲಿ ಆತಿಲ್ಲ ಈಗ. ಹಾಗೆ ತಡ್ಕೊಂಡು ಬರ್ತಾ ಇದ್ದಾರೆ, ಒಂದು ಹಾಳು ಬಾಗು ಬಿದ್ದುಬಿಟ್ಟ. ನೀರಿದ್ದಿಲ್ಲ ಸಾಯಲಿಲ್ಲ, ನೀರಿದ್ದಿಲ್ಲ ಸಾಯಲಿಲ್ಲ, ಏನೋ ಅಪಘಾತ ಆಗದೆ ಕೆಳಗೆ ನಿಂತ್ಕೊಂಡ. ಮೇಲೆ ಹತ್ತ ಸ್ಥಿತಿ ಅಂತೂ ಇರಲೇ ಇಲ್ಲ, ಕಣ್ಣು ಬೇರೆ ಹೋಗಿದೆ, ಬಾವಿ ಹತ್ತೋ ಚಾನ್ಸ್ ಇಲ್ಲ, ಬಿಟ್ಟುಬಿಟ್ಟ. ಮನೆ ಹೋಗ್ಲಿಲ್ಲ, ಹಸುಗಳೆಲ್ಲ ಮನೆಗೆ ಹೋದ್ರು. ಗುರುಗಳು ನೋಡಿದ್ರು ಶಿಷ್ಯ ಬರಲಿಲ್ಲ, ಹುಡ್ಕೊಂಡು ಬಂದ್ರಂತಪ್ಪ, ಹುಡ್ಕೊಂಡು ಬರ್ತಾ ಎಲ್ಲಿ ಇದ್ದೆ ಅಂತ ದೀಪ ಹುಡ್ಕೊಂಡು ತಗೊಂಡು ಬಂದ್ರಂತೆ. ಕೂಗ್ತಾ ಬರ್ತಾರೆ ಶಿಷ್ಯ ಶಿಷ್ಯ ಅಂತೆ. ಆಗ ಅವನು ಗುರುಗಳೇ ಇಲ್ಲಿದ್ದೇನೆ ಅಂತ ಉತ್ತರ ಕೊಡ್ತಾನೆ. ಆಳ್ಬಾವಿಂದ ನೋಡ್ತಾನೆ, ಬಗ್ಗೆ ನೋಡಿದ್ರೆ ಶಿಷ್ಯ ಅಲ್ಲಿದ್ದಾನೆ. ಪಾಪ ಅವ್ರು ನೋಡಿದ್ರೆ ಏನಯ್ಯ ಏನಾಯ್ತು ಅಂತ ಕೇಳುತ್ತಾರೆ. ಹೀಗಾಯ್ತು, ಏನು ತಿನ್ಲಕ್ಕೆ ಇಲ್ದಾಗಾಯ್ತು, ಯಾವ್ದೋ ಎಕ್ಕೆಯಲ್ಲಿ ಸಿಕ್ಕಿ ತಿಂದುಬಿಟ್ಟೆ ಕಣ್ಣೋಯ್ತು ಅಂತ ಹೇಳಿದ ತಕ್ಷಣ, ಹೌದಾ ಇಷ್ಟೆಲ್ಲ ಮಾಡಿದೆ ಅಂತೇಳಿ ಹೋಗ್ಲಿ ಬಿಡು ಅಂತ ಹೋಗ್ಲಿಲ್ಲ ಅವರು. ತಕ್ಕ ಸ್ತೋತ್ರ ಹೇಳಿಕೊಡ್ತೇನೆ ಹೇಳು, ಅಲ್ಲಿಂದಾನೆ ಅಶ್ವಿನಿ ದೇವರ ಸ್ತೋತ್ರ ಹೇಳಿಕೊಡ್ತೇನೆ ಹೇಳು ಅಂತೇಳಿ ವೇದವಂತ ಉಪದೇಶ ಮಾಡಿದ್ರಂತವನು, ಸ್ತೋತ್ರ ಮಾಡಿದನಂತೆ. ತಕ್ಷಣ ಅಶ್ವಿನಿಗೆ ಪ್ರತ್ಯಕ್ಷರಾದರಂತೆ, ಅಂತ ಸಿದ್ಧಿ ಬಂದಿದೆ ಅವನಿಗೆ. ತಕ್ಷಣ ದೇವತೆಗಳು ಪ್ರತ್ಯಕ್ಷರಾಗ್ತಾರೆ, ಏನು ಬೇಕು ಅಂತ ಕೇಳುತ್ತಾರೆ. ಅದು ಹೇಳ್ತಾನೆ, ನನಗೆ ಹೋದ ಕಣ್ಣು ಬರಲಿ, ಅಷ್ಟು ಅನುಗ್ರಹ ಮಾಡಿ, ಇನ್ನೇನು ಹೆಚ್ಚು ಕೇಳೋದಿಲ್ಲ, ಮತ್ತೆ ಅಷ್ಟೇ ವಿದ್ಯೆ ಗುರುಗಳು ಕೊಡ್ತಾರೆ, ನೀವು ಕಣ್ಣು ಕೊಡಿ ಅಂತ ಹೇಳಿದ ತಕ್ಷಣ ತಥಾಸ್ತು ಅಂತ ಹೊರಟೋದ್ರಂತೆ. ಕಣ್ಣು ಬಂದು ಮೇಲೆ ಕತ್ತಿ ಬಂದ, ಗುರುಗಳು ಕರೆದ್ರು, ಭಲೇ ನೀನು ತುಂಬಾ ಯಶಸ್ವಿಯಾಗಿದ್ದೀಯ, ಬಹಳ ಸಂತೋಷವಾಯಿತು, ಬಾ ಅಂತ ಕರೆ ತಲೆ ಮೇಲೆ ಕೈ ಇಟ್ಟರಂತೆ. ಕೈ ಇಟ್ಟು ಹೇಳ್ತಾರೆ, ಸರ್ವೇತತೆ ವೇದಾಹ ಪ್ರತಿಭಾಷ್ಯಂತಿ ಸರ್ವಾಣಿ ಧರ್ಮಶಾಸ್ತ್ರಾಣಿ ಚ, ಎಲ್ಲ ವೇದಗಳ ಜ್ಞಾನ ಬರಲಿ, ಎಲ್ಲ ಧರ್ಮಶಾಸ್ತ್ರ ಅರ್ಥ ಆಗಲಿ, ತಲೆ ಮೇಲೆ ಕೈ ಇಟ್ಟು ಬಿಟ್ಟಿರುತ್ತೆ. ನೆಕ್ಸ್ಟ್ ಮೊಮೆಂಟ್ ಬ್ರಹ್ಮಜ್ಞಾನಿ ಅವನು, ಹಿಂದಿನ ಮೊಮೆಂಟ್ ಏನೂ ಇಲ್ಲ, ನೆಕ್ಸ್ಟ್ ಮೊಮೆಂಟ್ ಎಲ್ಲ ಗೊತ್ತಿದೆ, ಸರ್ವಜ್ಞರಾಗಿಬಿಟ್ಟ, ಅಪರೋಕ್ಷ ಜ್ಞಾನಿ ಆಗಿಬಿಟ್ಟ, ದೊಡ್ಡ ದಿವ್ಯವಾದಂತ ಗುರು ಖುಷಿಯಾಗ್ತಾ ಇದ್ದಾನೆ, ದೊಡ್ಡ ಗುರು ಆಗಿಬಿಡ್ತಾನೆ. ಮುಂದೆ ಕಲ್ತಿದ್ದೇನು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದಕ್ಕೆ. ಒಬ್ಬ ನಿಷ್ಠಾವಂತನಾದ ಗುರು ಪ್ರೀತಿಪೂರ್ವಕವಾಗಿ ಅನುಗ್ರಹವನ್ನು ಮಾಡಿದರೆ ಆಚಾರ್ಯ ಹೇಳ್ತಾರೆ, ಎದ್ದದ್ಯಾ ಸುಪ್ರಸನ್ನಧೀಹಿ, ಅನುಗ್ರಹ ಬುದ್ಧಿಯಿಂದ ಏನಾದ್ರೂ ಒಳ್ಳೇದಾಗಲಿ ಅಂತ ಹೇಳಿದ್ರೆ ಒಳ್ಳೇದಾಗಲೇಬೇಕು. ಆ ಸಿದ್ಧಿ ಬಂದಿದೆ ನೋಡಿದ್ರ, ಒಬ್ಬ ಗುರು ಅದೇನು ದೇವರಲ್ಲ, ಸರ್ವೋತ್ತಮನಾದ ದೇಹಿನೂ ಅಲ್ಲ, ಜೀವೋತ್ತಮನಾದ ವಾಯುದೇವರೂ ಅಲ್ಲ, ಇಂದ್ರಾದಿ ದೇವತೆಗಳೂ ಅಲ್ಲ, ಒಬ್ಬ ಮುನಿ. ಒಬ್ಬ ಮುನಿಗೆ ಶಕ್ತಿ ಇದ್ರೆ ಕೃಷ್ಣ ಅನುಗ್ರಹ ಮಾಡಿದ್ರೆ ಹೇಗಿರಬಹುದು ಭೀಷ್ಮರಿಗೆ? ಎಲ್ಲಾ ಕಾಂಡ ಎಲ್ಲಾ ಕಾಂಡ ಶುರುವಾಯಿತು. ಏನು ವಿಚಿತ್ರವಾದ ಜ್ಞಾನ ಭೀಷ್ಮರಿಗೆ, ಕೃಷ್ಣ ಎಲ್ಲ ಕಾಣ್ತಾ ಇದೆ, ಎಲ್ಲ ಜ್ಞಾನನೂ ಬಂತು ನನಗೆ, ಶಕ್ತಿನೂ ಬಂತು ಜ್ಞಾನನೂ ಬಂತು. ಆಯ್ತು, ಈಗ ಹೇಳಬೇಕು ನೀವು, ಈಗ ಹೇಳಕ್ ಶುರು ಮಾಡಿ ಅಂದ್ರಂತೆ. ಆಗ ಕೃಷ್ಣನಿಗೆ ಭೀಷ್ಮರು ಹೇಳುತ್ತಾರೆ, ಕೃಷ್ಣ ನೀನು ಹೇಳೋದಕ್ಕಿಂತ ನನಗೆ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿದ್ರು. ಈ ಶುರು ಮಾಡಿದ್ರಂತೆ, ನನಗೆ ಒಂದು ಸಮಸ್ಯೆ ಇದೆ, ಉತ್ತರ ಕೊಟ್ಟರೆ ಆಗ ಹೇಳ್ತೀನಿ ಅಂತ ಹೇಳಿದ್ರೆ. ತಮಾಷೆ, ಧರ್ಮರಾಜ ಬಂದರು ತನ್ನ ಸಂಸ್ಥೆಯ ಕಳ್ಕೊಳ್ಳೋದಕ್ಕೆ, ಭೀಷ್ಮರಿಗೆ ದೊಡ್ಡ ಸಂಸ್ಥೆ. ಈಗ ನಮಗೊಂದು ಪ್ರಶ್ನೆ ಅಲ್ಲ, ಈಗಷ್ಟೇ ಹೇಳಿದ್ರೆ ಎಲ್ಲ ತಿಳಿತು ಅಂತೇಳಿ ಮತ್ತೆ ಸಂಸ್ಥೆ ಉಳ್ಕೊಳ್ತು ಅಂತ ನಮಗೆ ಅನಿಸುತ್ತೆ. ಈಗ ಕೃಷ್ಣನಿಗೆ ಏನು ಗೊತ್ತಿಲ್ಲ. ಆಯ್ತು ಭೀಷ್ಮರ ಕೇಳಿ, ಏನು ಕೇಳ್ತಾರೆ ಕೇಳಿ ಅಂತ ಕೇಳಿದ್ರೆ ಭೀಷ್ಮರ ಹೇಳ್ತಾರೆ, ಕೃಷ್ಣ ಇದೇನಿದೆ, ನನಗೇನು ಅರ್ಥನೇ ಆಗ್ತಾ ಇಲ್ಲ. ನಾನು ಸಾಯೋ ಮುದುಕ ಒದ್ದಾಡ್ತಾ ಮಲಗಿದ್ದೇನೆ, ನನಗೆ ಶಕ್ತಿ ಕೊಟ್ಟಿ, ಎಲ್ಲ ಮರ್ತೋಗಿದೆ, ನನಗೆ ಜ್ಞಾನ ಕೊಟ್ಟಿ. ಶಕ್ತಿ ಇಲ್ಲದವರು ಶಕ್ತಿ ಕೊಟ್ಟು, ಜ್ಞಾನ ಇಲ್ಲದವನಿಗೆ ಜ್ಞಾನ ಕೊಟ್ಟು, ನನ್ನಿಂದ ಹೇಳಿಸ್ಬೇಕು ಅಂತ ನಿನ್ನ ಹಠ, ನೀನೇ ಹೇಳಬಾರದೆ ಅಂತ ಕೇಳಿದರೆ. ಎಷ್ಟು ಸುಲಭ ಇದು, ಅದು ನೀನೇ ಹೇಳಬಾರದೆ, ಇಷ್ಟೆಲ್ಲ ಯಾಕೆ ಮಾಡ್ತೀನಿ ಅಂತ ಕೇಳಿದರೆ. ನಾವೇನು ಪ್ರಶ್ನೆ ಕೇಳಬೇಕಾಗಿತ್ತು, ಭೀಷ್ಮರು ಅದೇ ಕೇಳಿಬಿಡ್ತಾರೆ, ನನ್ನ ಮೂಲಕ ಯಾಕೆ ಹೇಳಿಸ್ಬೇಕು ನೀನು, ನೀನೇ ಹೇಳಬಾರದೆ. ಆಗ ಕೃಷ್ಣ ಉತ್ತರ ಕೊಡ್ತಾನೆ, ಭೀಷ್ಮರೇ ಹೌದು, ನಿಮ್ಮ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಇದು, ಬಂದು ಉತ್ತರ ಕೊಡ್ತೇನೆ, ನಾನು ಹೇಳೋದೇನು ದೊಡ್ಡದಲ್ಲ ಅಂತ ಕೃಷ್ಣ ಹೇಳ್ತಾರೆ. ನನ್ನ ಗೀತೆ ಹೇಳಿ ಆಗಿದೆ ಈಗಾಗಲೇ, ನಾನು ಹೇಗೆ ಹೇಳಿದರೆ ಜಗತ್ತಿಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಯಾ ಸ್ವಯಂ ಪದ್ಮನಾಭಶ್ಚ ಮುಖ ಪದ್ಮಾ ಧ್ವನಿಶ್ರುತ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ. ಕೃಷ್ಣ ಭಗವಂತ, ಅವನು ಏನು ಬೇಕಾದ್ರೂ ಹೇಳಬಲ್ಲ, ಜಗತ್ತಿಗೆ ಗೊತ್ತಿದೆ, ಅದಕ್ಕೆ ನಾನು ಹೇಳೋದಿಲ್ಲ. ನಿಮ್ ಕೈಲಿ ಯಾತಕ್ಕೆ ಕೇಳಿಸ್ತೇನೆ ಅಂದ್ರೆ, ಕೃಷ್ಣ ಹೇಳಬಲ್ಲ ಅಲ್ಲ, ಹೇಳಿಸಬಲ್ಲ ಅಂತ ಜಗತ್ತಿಗೆ ಗೊತ್ತಾಗಬೇಕು ಅಂತ ಹೇಳ್ತಾರೆ. ಯೋ ಅಂತಃ ಪ್ರವಿಶ್ಯ ಮೋವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಾನು ಹೇಳಿಸಬಲ್ಲೆ ಅಂತ ತೋರಿಸ್ಬೇಕೀಗ. ಮತ್ತೆ ಯಾರ್ಕಾರು ಬುದ್ಧಿವಂತಿಕೆ ಯಾರ್ಕಾರು ಹೇಳಿಸಿಬಿಟ್ರೆ, ಬುದ್ಧಿವಂತ ಹೇಳಿಸ್ಬಿಟ್ಟ ಅಂತ ಆಗ್ತದೆ. ನಿಮಗೆ ಶಕ್ತಿ ಇಲ್ಲ, ಶಕ್ತಿ ಕೊಡ್ತೇನೆ. ನಿಮಗೆ ಈಗ ವಯಸ್ಸಾಗಿ ಜ್ಞಾನ ಹೋಗಿದೆ, ಜ್ಞಾನ ಕೊಡ್ತೇನೆ. ಅವಾಗ ಜನಕ್ಕೆ ಅರ್ಥ ಆಗುತ್ತೆ, ಕೃಷ್ಣ ಏನು ಮಾಡಿಸಬಲ್ಲ ಅಂತ ಅರ್ಥ ಆಗುತ್ತೆ. ಅದಕ್ಕೆ ನಿಮ್ಮ ಕೈಲಿ ಹೇಳಿಸ್ತಾ ಇದ್ದೇನೆ ಅಂತ ಹೇಳಿದ್ದೇನೆ. ಆಮೇಲೆ ಅದಕ್ಕೆ ಹೇಳ್ತಾರೆ, ವಿಜಯದಾಸ ಕೊಂಡಾಡಬೇಕಾದ್ರೆ ವೇದವ್ಯಾಸರನ್ನ ಕ್ರಿಮಿಯಿಂದ ರಾಜ್ಯವಾಡಿಸಿದೆ ಅಂತ ಹೇಳ್ತಾರೆ. ರಾಜರಿಂದ ರಾಜ್ಯ ಆಡಿಸೋದು ಧರ್ಮರಾಜನ ರಾಜ್ಯ ಆಡಿಸೋದಲ್ಲ, ಕ್ರಿಮಿ. ವೇದವ್ಯಾಸರು ಹೋಗ್ತಾ ಇದ್ರಂತ ಒಂದು ಕಡೆಗೆ ಒಂದು ಕ್ರಿಮಿ ಕಾಣಿಸ್ತು. ತಕ್ಷಣ ವೇದವ್ಯಾಸ ನೋಡಿ ಓಡಕ್ ಶುರು ಮಾಡಿತಂತ. ನಾವು ವೇದವ್ಯಾಸರ ಗ್ರಂಥ ನೋಡಿ ಓಡೋಗ್ತೇವಲ್ಲ, ಓದಬಾರದು ಭಾಗವತ ಅಂತ ಹೆದರ್ಕೊಂಡು ಓಡೋಗ್ತೇವಲ್ಲ, ಆ ತರ ಅದು ಓಡಕ್ ಶುರು ಮಾಡಿತು. ಕಷ್ಟ ವೇದವ್ಯಾಸ ಹೇ ಬಾಯಿಲ್ಲಿ ಅಂತ ಕರೆದ್ರಂತೆ. ತಕ್ಷಣ ಬರ್ತಾನೆ, ನೋಡು ನನ್ನ ಕಣ್ಣಿಗೆ ಬಿದ್ದಿದ್ದೀನಿ ನೀನೀಗ, ನಂದು ಒಂದು ನಿಯಮ, ನನ್ನ ಕಣ್ಣಿಗೆ ಕಂಡವ್ರು ಉದ್ಧಾರ ಮಾಡಲೇಬೇಕು ನಾನು. ನೋಡಿ ದೊಡ್ಡವ್ರ ಕಣ್ಣಿಗೆ ಬಿದ್ದರೆ ಏನಾಗ್ತದೆ ಅಂತ ಹೇಳೋದಕ್ಕೆ ನಿದರ್ಶನ, ನನ್ನ ಕಣ್ಣಿಗೆ ಕಂಡು ಉದ್ಧಾರವಾಗಲೇಬೇಕು, ನೀನೇನ್ ಬೇಕು ವರ ಕೇಳು ಅಂತ ಹೇಳಿದ್ರು. ಅದಕ್ಕೆ ವೇದವ್ಯಾಸನ ಅಪ್ಪಿ ತಪ್ಪಿ ನೋಡಿದ್ರೆ ಸಾಕು ಒಳ್ಳೇದಾಗಲೇಬೇಕು ಅಂತ ಅರ್ಥ. ಎಲ್ಲ ಹೋಗ್ತಾ ಹೋಗ್ತಾ ಬಗ್ಗೆ ನೋಡಿ ಉಪನ್ಯಾಸ ಕೇಳಿದ್ರು ಕೂಡ ಸ್ವಲ್ಪ ಎಫೆಕ್ಟ್ ಮಾಡುತ್ತೆ ಅಂತ ಅರ್ಥ. ಅದು ಯಾವುದೋ ಕಾಲಕ್ಕೆ ಹೆಲ್ಪ್ ಆಗುತ್ತೆ, ಹೇಳೋದಕ್ಕೆ ಆಗೋದಿಲ್ಲ, ನೀವು ಒಳ್ಳೇದಾಗಲೇಬೇಕು, ಈಗ ಬೇಕಾದ ವರ ಕೇಳು ಅಂತ ಹೇಳಿರ್ತಾರೆ. ಅವನು ಏನ್ ವರ ಕೇಳಬಹುದು, ಯೋಚನೆ ಮಾಡ್ತಾ ಇರ್ತಾನೆ. ಆಗ ನಾನು ಸಾಮಾನ್ಯ ಮನುಷ್ಯ ರಾಜ ಭಾರಿ ರಾಜ್ಯಕ್ಕೆ ಮಂತ್ರಿ ಆಗಬೇಕು ಅಂತ ಇವತ್ತು ಇಷ್ಟಪಡೋದು, ರಾಜರಾಗಬೇಕು ಅಂತ ಇಷ್ಟಪಡ್ತಿದ್ರು, ಪಾಪ ರಾಜನಾಗಬೇಕು ಅಂತ ಕೇಳಿದ. ಆಗ ತಥಾಸ್ತು ಅಂತ ಹೇಳಿದ್ರು, ಸ್ವಾಮಿ ರಾಜನಾಗ್ತೇನೆ ನಾನು, ಆದರೆ ದೇಹ ಬಿಡೋದಿಲ್ಲ, ಈ ಕ್ರಿಮಿಯಾಗೆ ರಾಜ್ಯ ಆಗಬೇಕು ಅಂತ ಕೇಳಿದ್ನ. ಎಷ್ಟು ಪುಣ್ಯಾತ್ಮ, ಈ ಕ್ರಿಮಿಯಾಗೆ ರಾಜ್ಯ ಆಗಬೇಕನ, ಕುಳಿತಾರು ಗುಚ್ಚು ಹುಚ್ಚು ಬಡಿ ಬಾಡ್ಬೇಕಾರೆ ಆಗ್ಬೇಕು ಅಂತ ಹೇಳಿದ್ರೆ ಮೂರು ಹೋಗ್ತಿತ್ತು. ಹೌದಾ, ಹಾಗೆ ಆಗ್ಬೇಕಾದ್ರೆ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಪಟ್ಟಾಭಿಷೇಕ ಕ್ರಿಮಿಗೇನೆ, ಕ್ರಿಮಿಗೆ ಪಟ್ಟಾಭಿಷೇಕ. ಮತ್ತೆ ಇಷ್ಟೇ ಇಷ್ಟು ಕ್ರಿಮಿ ತಗಣಿ ಏರಿಬೇಕು ಅಂತ ಕೂತಿದೆ, ಚಕ್ರವರ್ತಿಯಾಗಿ ಕೂತಿದ್ದ ನಿಮ್ಮಂತೆ. ವೇದವ್ಯಾಸರ ಶಕ್ತಿ ಎಷ್ಟು ಅಂತ ಹೇಳೋದಕ್ಕೆ ಕ್ರಿಮಿಯಿಂದ ರಾಜ್ಯವಾಡಿಸಿದೆ ಅಂತ ಹೇಳ್ತಾರೆ. ಅದು ಕೃಷ್ಣ ಏನ್ ಮಾಡ್ತಾನೆ, ಭೀಷ್ಮರಿಂದ ಶಾಸ್ತ್ರ ಪ್ರವಚನ ಮಾಡಿಸ್ತಾ ಇದ್ದಾರೆ. ಭೀಷ್ಮರೇ ಇನ್ನೊಂದು ಕಾರಣ ಕೊಡ್ತೇನೆ ನಿಮ್ ಕೈ ಹೇಳಿಸೋದಕ್ಕೆ, ಮತ್ತೊಂದು ಕಾರಣ ಇದೆ. ನಾನು ಯಾವಾಗಲೂ ಕೂಡ ಯಾರು ಯಾರನ್ನು ನಂಬುತ್ತಾರೆ ಅವ್ರ ಮೂಲಕ ಹೇಳಿಸ್ತೇನೆ ಅಂತ ಕೃಷ್ಣ ಹೇಳ್ತಾರೆ. ಯಾರು ಯಾರನ್ನು ನಂಬುತ್ತಾರೆ ಅವ್ರ ಮೂಲಕ ಹೇಳಿಸ್ತೇನೆ. ಇವತ್ತು ಧರ್ಮರಾಜನೇ ನಿಮ್ಮೇ ನಂಬಿಕೆ ಇದೆ, ನಿಮ್ಮೇನೆ ನಂಬಿಕೆ ಇದೆ. ನಮ್ಮ ತಾತ ಅವರು ನಾನು ಕೊಂದಿದ್ದೇನೆ, ತಪ್ಪು ಮಾಡಿದ್ದೇನೆ, ಅವರು ಸರಿ ಅಂದ್ರೆ ಒಪ್ತೇನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ನಿಂಬಾಲ್ ಹೇಳಿಸಿದ್ರೆ ಆತನಿಗೆ ಜ್ಞಾನ ಬರುತ್ತೆ. ಇದು ಇನ್ನೊಂದು ವಿಚಾರ. ದೇವರು ಹೇಳಬೇಕಾದ್ರೆ ಅತ್ಯಚ್ಚುತೋ ಗುರುದ್ವಾರ ಪ್ರಸಾದ ಕೃತ ಹಂತ್ವಿತಿ, ಯಾರಿಂದ ಜ್ಞಾನ ಕೊಡಬೇಕು ಅಂತ ಸಂಕಲ್ಪ ಮಾಡ್ತಾನೋ ಅವರಿಂದ ಕೊಡ್ತಾನೆ ಹೊರತು ಬೇರೆ ಅಲ್ಲ. ಎಷ್ಟೋ ಜನ ಹೇಳ್ತಿರ್ತಾರೆ, ಪ್ರೈಮರಿ ಸ್ಕೂಲ್ ಮಿಸ್ ಇರ್ತಾಳಲ್ಲ, ಸ್ವಲ್ಪ ಹೇಳಿ ನಮ್ಮ ಹುಡುಗನೇ ನೀವು ದೊಡ್ಡ ಐಎಎಸ್ ಆಫೀಸರ್ ಇವನು ಪಾಪ, ಸ್ವಲ್ಪ ಹೇಳಿದ್ದೆ ಅವನು ಮಿಸ್ ಹೇಳಿದ್ರೆ ವೇದವಾಕ್ಯ ನ್ಯಾಯ ಹೇಳಿ ಕೇಳೋದಿಲ್ಲ ಅವನು, ಮಿಸ್ ಸರ್ವಜ್ಞಳು ಅವನ ಪ್ರಕಾರ. ಅದು ಏನ್ ಹೇಳಿದ್ರು ಯಥಾಸ್ತು, ಇವ್ರೆ ನಿಮ್ಗೆ ಗೊತ್ತಿಬಿಟ್ಟಿದೆ, ಮಿಸ್ ಗೊತ್ತಿಷ್ಟು ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತದೆ ಮಗು. ಅಲ್ಲಿ ಹೇಳಿದ್ರೆ ಅದಕ್ಕೆ ಜ್ಞಾನ ಬರೋದು, ಅದೇ ಅವರವ್ರ ಎಲ್ಲಿ ನಂಬಿಕೆ ಇರುತ್ತೆ ಅಲ್ಲಿಂದ ಹೇಳಿಸೋದು ನನ್ನ ಒಂದು ಧರ್ಮ. ಅದಕ್ಕೆ ನಿಮ್ಮೇ ನಂಬಿಕೆ ಇದೆ, ನಾನು ಅದಕ್ಕೆ ಹೇಳಿಸ್ತೇನೆ. ಇನ್ನೊಂದು ಕಾರಣ ಇದೆ. ಇವತ್ತು ಜ್ಞಾನ ಅನ್ನೋದು ಹೇಗೆ ಬರಬೇಕು ಅಂದ್ರೆ, ತಾತ ಮಗ ಮೊಮ್ಮಗ ಮರಿ ಮೊಮ್ಮಗ ಅಂತ ವಂಶ ಹೇಗೆ ಬೆಳಿಬೇಕು, ಜ್ಞಾನನು ಹಾಗೆಯೇ ಬೆಳಿಬೇಕು. ನೀವು ತಾತ ಧರ್ಮರಾಜ ಮೊಮ್ಮಗ, ನಿಮ್ಮಿಂದ ಅವರಿಂದ ಜ್ಞಾನ ಬರಬೇಕು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇವತ್ತು ಮನೆಗಳಲ್ಲಿ ಹಿರಿಯರು ಜ್ಞಾನ ಕೊಡಬೇಕು ಅಂತ ಅರ್ಥ. ನಮ್ಮ ತಂದೆ ಹೀಗೆ ಹೇಳಿದ, ಇವತ್ತು ಒಂದು ಮಟ್ಟಿಗಳು ನಮ್ಮ ತಾಯಿ ವರಲಕ್ಷ್ಮಿ ಹೀಗೆ ಮಾಡ್ತಿದ್ರು, ಇಷ್ಟು ಉಳ್ಕೊಂಡಿದೆ, ಇನ್ನು ಸ್ವಲ್ಪ ದಿವಸಕ್ಕೆ ಹೋಗಿಬಿಡುತ್ತೆ ಬಿಡಿ, ಯೋಚನೆ ಮಾಡೋ ಕಾರಣ ಇಲ್ಲ, ಸ್ವಲ್ಪ ಉಳ್ಕೊಂಡಿದೆ, ನಮ್ಮ ತಾಯಿ ನಮ್ಮ ಅಜ್ಜಿ ಮಾಡ್ತಿದ್ರು ಅಂತ ಹೇಳ್ತಾರಲ್ಲ, ಅದನ್ನ ನೋಡಿ ನೋಡಿ ಏನು ಕಲ್ತಿರ್ತಾರಲ್ಲ, ಅದು ಸಂಪ್ರದಾಯ ಅಂತ ಆಗುತ್ತೆ. ಅದಕ್ಕೇ ಜ್ಞಾನ ಕೂಡ ದೇಹ ಹೇಗೆ ಸಂಪ್ರದಾಯ ಮನೆತನದಲ್ಲಿ ಬರಬೇಕೋ, ಜ್ಞಾನ ಕೂಡ ಸಂಪ್ರದಾಯದಲ್ಲಿ ಬರಬೇಕು. ಅದಕ್ಕೇನೆ ನೀವು ಗುರುಕುಲ ಪಿತಾಮಹರು ಅಂತ ಹೆಸರಾದವರು, ನಿಮ್ಮಿಂದ ಜ್ಞಾನ ಬಂದ್ರೆ ನಿಮ್ಮ ವಂಶದ ಜನಗಳಿಗೆ ವಿಶೇಷವಾದ ಶ್ರದ್ಧೆ ಇರುತ್ತೆ, ನಮ್ಮ ಪರಂಪರೆಯ ವಿದ್ಯೆ ಅನ್ನೋ ಭಾವನೆ ಬರುತ್ತೆ. ಅದು ಕೆಡಿಸ್ತಾ ಇದ್ದೆ ಭೀಷ್ಮರೇ, ಇನ್ನೊಂದು ಕಾರಣ ಇದೆ ನಿಮ್ಗೆ ಅಲ್ಲಿ ಹೇಳಿಸೋದಕ್ಕೆ. ಯಾತಕ್ಕೆ ಹೇಳಿಸ್ತೇನೆ ಗೊತ್ತೇನು, ನೀವು ತುಂಬಾ ಓದಿದವರು, ಅದಕ್ಕೆ ನಿಮ್ ಕೈಲಿ ಹೇಳಿಸ್ತೇನೆ ಅಂತ ಹೇಳ್ತಾರೆ. ಇದನ್ನು ಮರಿಬಾರ್ದು ನಾವು. ಭೀಷ್ಮ ಎಷ್ಟು ಓದಿದ್ದಾರೆ ಅಂದ್ರೆ ತಲೆ ಕೆಟ್ಟೋಗ್ಬೇಕು, ಹೆಸರು ಅದು ಕೇಳಿದ್ರೆ ತಲೆ ಕೆಟ್ಟೋಗ್ಬೇಕು, ಅಷ್ಟು ಓದಿದ್ದಾರೆ ಪಾಪ. 525 ವರ್ಷ ಓದಿದ್ದಾರೆ, 5 ವರ್ಷ ಓದೋದಿಲ್ಲ ವರ್ಷ, ಇವತ್ತಿನ ದಿವಸ 5 ತಿಂಗಳು ಓದೋದು ಕಷ್ಟ. 525 ವರ್ಷ ಓದಿದ್ದಾರೆ, ಬೃಹಸ್ಪತ್ಯಾಚಾರ್ಯ ಹತ್ರ 100 ವರ್ಷ ಓದಿದ್ದಾರೆ, ಇನ್ನೂ 425 ವರ್ಷ ಪರಶುರಾಮ ದೇವರ ಹತ್ರ ಓದಿದ್ದಾರೆ. 525 ವರ್ಷ ಓದಿದ್ದೀರಿ, ನಿಮ್ಮ ಜ್ಞಾನ ಭಂಡಾರ ಹಾಗೆ ಹೋಗಬಾರದು ಅಂತ ಹೇಳಿದ್ದಾರೆ. ಪರಶುರಾಮರ ಹತ್ರ ಓದಿರೋದು, ಬೃಹಸ್ಪತ್ಯಾಚಾರ್ಯ ಹತ್ರ ಓದಿರೋ ಜ್ಞಾನ ಭಂಡಾರ ವೇಸ್ಟ್ ಆಗಬಾರದು. ಕೃಷ್ಣ ಹೇಳ್ತಾನೆ, ಓದಿಸಿ ಹೇಳಿಸಿ, ಆದ್ರೆ ತಿಳಿದವರಿಂದ ಆಗಬೇಕೆ ಹೊರತು ಯಾರಿಂದನೂ ಆಗಬಾರದು. ಮತ್ತೆ ನೀವು ಯಾರ ಶಿಷ್ಯರಾಗಿದ್ದೀರಿ, ವೇದಗಳಲ್ಲಿ ಬೃಹಸ್ಪತಿ ಅಂತ ಹೆಸರು, ಅವರಲ್ಲಿ ವೇದ ಓದಿದ್ದೀರಿ. ಇವತ್ತು ಪರಶುರಾಮರು ಅಂತಾರೆ ಸಾಕ್ಷಾತ್ ನಾರಾಯಣ, ರಾಮ ಭೃಗುತ್ವ ಸೂರ್ಜಿತ ದೀಪ್ತೆ ಛತ್ರಕುಲಾಂತಕ ಶಂಭುವರೇಣ್ಯ, ಸಾಕ್ಷಾತ್ ಪರಶುರಾಮ ದೇವರು ಅಂತ ಹೇಳಿದ್ರೆ ನನ್ನ ಮತ್ತೊಂದು ರೂಪ ಅದು, ಅವರ ಹತ್ರ ಓದಿದ್ದೀರಿ. ಅಂತ ಅಧಿಕೃತವಾದ ಜ್ಞಾನ ಅದು, ಅಂತ ಜ್ಞಾನ ನಿಮ್ಮೊಂದಿಗೆ ಅಸ್ತಂಗತನಾಗಬಾರದು ಅಂತ ಹೇಳಿದ್ದಾರೆ. ಮತ್ತು ಭೀಷ್ಮರು ಹೋದ್ರು ಅಂದ್ರೆ ಸೂರ್ಯ ಹೋದ ಅಂದ್ರೆ ಏನರ್ಥ, ಬೆಳಕಿನ ರಾಶಿ ಹೋದಂತೇನೆ, ಸೂರ್ಯ ಮುಳುವಾದ ಗಳಾಂಧಕಾರ. ನೀವು ಜ್ಞಾನ ಸೂರ್ಯರು, ನೀವೇನಾದ್ರೂ ಹಾಗೆ ಹೊರಟೋಗ್ಬಿಟ್ರೆ, ಸತ್ತೋಗಿಬಿಟ್ರೆ ನಿಮ್ಮ ಜ್ಞಾನ ಭಂಡಾರ ಜಗತ್ತಿಗೆ ಮುಟ್ಟದೆ ಹೋಗ್ಬಿಡುತ್ತೆ. ಅದಕ್ಕೆ ದೊಡ್ಡವರ ಕಾಲ ಬಾಡಿದೇನು ಇರುತ್ತಲ್ಲ, ಉಳಿಸ್ಕೊಳ್ಳೋ ಪ್ರಯತ್ನ ಪಡಬೇಕಾದ್ರೆ ನಮ್ಮ ಕರ್ತವ್ಯ ಅದು. ಒಂದು ಇವತ್ತು ನಾವು ಕರ್ತವ್ಯ ಮಾಡ್ತಾ ಇಲ್ಲ, ರಾಯರಂಥವ್ರು ಬರೆದ ಗ್ರಂಥ ಕಳ್ಕೊತಾ ಇದ್ದೇನೆ, ಅವತ್ತಿನ ದಿವಸ ವಾದಿರಾಜ ಸ್ವಾಮಿಗಳಂಥವ್ರ ಗ್ರಂಥ ಎಲ್ಲ ಕಳ್ಕೊತಾ ಇದ್ದೇವೆ. ಎಷ್ಟು ಹರಿದಾಸರ ಹಾಡೋಗಿದೆ ಲೆಕ್ಕನೇ ಇಲ್ಲ. ಅವರು ಬರೆಯೋದವರು ಕಳೆಯೋದಿವ್ರು, ಅಪ್ಪ ಆಸ್ತಿ ಮಾಡಿ ಬಗ್ಗೆ ಕಳೆದು ಬಿಡ್ತಾನಲ್ಲ, ಆ ಥರ ಎಷ್ಟು ತಪ್ಪು ಮಾಡ್ತಿದ್ದೇವೆ. ನಿಮ್ಮ ಜ್ಞಾನ ನಿಮ್ಮೊಂದಿಗೆ ಹೋಗಬಾರದು ಭೀಷ್ಮರೇ, ಜಗತ್ತಿಗೆ ತಲುಪಬೇಕು, ಅದಕ್ಕೆ ನಿಮ್ಮಿಂದ ಹೇಳಿಸ್ತಾ ಇದ್ದೆ. ಜೊತೆಗೆ ನಿಮ್ಮಿಂದ ಹೇಳಿಸ್ತಾ ಇದ್ದಲ್ಲ ವಿದ್ಯೆ, ಯಾರ ವಿದ್ಯೆ ಗೊತ್ತೇನದು, ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಅಷ್ಟೇನೆ. ಭೀಷ್ಮರು ಏನೇ ಮಾತಾಡೋ ಕ್ರೆಡಿಟ್ ಯಾರಿಗೆ ಬರೋದು, ಪರಶುರಾಮ ದೇವರಿಗೆ, ಪರಶುರಾಮ ದೇವರು ಕೃಷ್ಣನೇ. ಆದ್ದರಿಂದ ನಾನು ಹೇಳ್ಕೊಟ್ಟ ವಿದ್ಯೆ ಅಧಿಕೃತ ವಿದ್ಯೆ ಅದು, ಅದಕ್ಕೆ ಅದು ಚಲಾವಣೆ ಬರಬೇಕು. ಇದನ್ನು ಹೇಳ್ತಾ ಇದ್ದೇನೆ, ಸಂಕೋಚ ಪಡಬೇಡಿ, ನೀವು ಹೇಳಿ ಅಂತ ಹೇಳಿದ್ದಾನೆ. ಆಗ ಭೀಷ್ಮರು ಹೇಳ್ತಾರೆ, ಇಷ್ಟಾದರೂ ಅವರಿಗೆ ಧೈರ್ಯ ಬರ್ತಾ ಇಲ್ಲ. ಇಷ್ಟು ಕೃಷ್ಣ ಹೇಳಿದರೂ ಕೂಡ ಭಾರಿ ಒಂದು ಯೋಚನೆ ಮಾಡ್ತಿದ್ದಾರೆ. ಕೃಷ್ಣ ಏನೇ ಹೇಳು, ನಿನ್ನ ಮುಂದೆ ಬಾಯಿ ತೆಗೆಯೋ ಶಕ್ತಿ ನನಗಿಲ್ಲ ಅಂತ ಹೇಳಿಬಿಟ್ರು. ನಿನ್ನ ಮುಂದೆ ಮಾತಾಡಿ ಹುಡುಗಿರುತ್ತೆ, ಹೊಸ್ತೇ ಮಾತಾಡ ನಡುತ್ತಾ ಇರ್ತಾರೆ ಪಾಪ ಅವರು, ಪಾಪ ಚೀಟಿ ಹಿಡ್ಕೊಂಡು ಏನೇ ಹಿಡ್ಕೊಂಡು ಕೂಡ ಗಡ್ಗಡ ನಡುತ್ತಿರ್ತಾರೆ ಪಾಪ. ಭೀಷ್ಮರಿಗೆ ಕೃಷ್ಣರ ಮುಂದೆ ನಿಂತಾಗ ಹಾಗಾಗಿಬಿಟ್ರೆ, ಕೃಷ್ಣ ಎಲ್ಲಿ ಭೀಷ್ಮರ ಎಲ್ಲಿ, ಕೃಷ್ಣ ಎಲ್ಲಿ ಸಾಕ್ಷಾತ್ ಸರ್ವೋತ್ತಮ ಅವರೆಲ್ಲಿ, ವಸುನಾಮ ಒಬ್ಬ ದ್ವಿನಾಮಕ ವಸುವಾದ ಇವರೆಲ್ಲಿ, ಭಾರಿ ನಡುತ್ತಿದ್ದಾರೆ. ಆಗ ನಾನು ಹೇಳೋದು ಸಾಧ್ಯನೇ ಇಲ್ಲ ಕೃಷ್ಣ, ದಯವಿಟ್ಟು ನನ್ನ ಕ್ಷಮಿಸು, ನೀನು ಹೇಳಿದ್ದೆಲ್ಲ ಅರ್ಥವಾಯ್ತು, ನನಗಿನ್ನೂ ಹೇಳೋದು ಸಂಕೋಚವಾಗುತ್ತೆ. ಯಾಕೆ ನೀನಿರ್ತಿ ಭೀಮಸೇನ ಇರ್ತಾರೆ, ಇಬ್ರು ಸಾಕಲ್ಲ, ದ್ರೌಪದಿ ಬೇರೆ ಇದ್ದ ನೋಡಿದ್ರೆ ಸಾಕು, ಸಭೆಯಲ್ಲಿ ಪ್ರಶ್ನೆ ಕೇಳ್ಬಿಟ್ರೆ ಕಷ್ಟ ಅಂತ ಗೊತ್ತು. ದ್ರೌಪದಿ ಒಂದು ಸಾಕ್ಷಾತ್ ಭಾವಿ ಸರಸ್ವತಿ ದೇವಿ, ನಮಗೆ ಧೈರ್ಯ ಬರ್ತಾ ಇಲ್ಲ ಅಂತ ಹೇಳಿದ ಅಷ್ಟ ಕೃಷ್ಣ ಹೇಳಿದನಂತೆ. ಭೀಷ್ಮರೇ ಯೋಚನೆ ಮಾಡಬೇಡಿ, ನೀವು ಹೇಳಿ ಅಂತ ಹೇಳಿದ. ಕೃಷ್ಣ ನನ್ನ ಕೈಲಿ ಆಗೋದಿಲ್ಲ ಅಂದ್ರೆ ಇನ್ನೂ ಸಂಕೋಚ ಪಡ್ತೀರಾ, ಬಿಟ್ಬಿಡಿ, ನಿಮ್ಮೊಳಗೆ ಸೇರಿ ನಾನೇ ಮಾತಾಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಇದು ಫೈನಲ್ ಇದು, ನಿಮ್ಮೊಳಗೆ ನಾನೇ ಸೇರಿಬಿಡ್ತೇನೆ, ನಾನು ಮಾತಾಡ್ತೇನೆ ಅಂತ ಹೇಳಿದಾಗ ಆಗ ಹೊಸ ರೀತಿ ಆಗಿತ್ತು ಪೂರ್ತಿಯಾಗಿ. ಮುಂದೆ ಏನು ಭೀಷ್ಮರ ಮಾತಾಡ್ತಾರೆ, ಅದು ಭೀಷ್ಮರ ಮಾತುಗಳಲ್ಲ, ಒಳಗಿದ್ದು ಕೃಷ್ಣ ಮಾತಾಡ್ತಿದ್ದಾನೆ ಹೊರತು, ಇವತ್ತು ನಿಜವಾದ ಅರ್ಥದಲ್ಲಿ ಕೃಷ್ಣ ಎಷ್ಟು ಅನುಗ್ರಹ ಮಾಡಿದ್ರೆ ನಮ್ಲಕ್ಕೆ ಸಾಧ್ಯ ಇಲ್ಲ. ನಿಮ್ಮೊಳಗೆ ನಾನೇ ಪ್ರವೇಶ ಮಾಡ್ತೇನೆ, ಭೀಷ್ಮಸ್ಥೆಯನೈವ ವಿಷ್ಣುನ, ಒಳಗೆ ಪ್ರವೇಶ. ಆಗ ಭೀಷ್ಮ ನಿರಾತಂಕವಾಗಿ ಹೋಯಿತು. ಆಗ ತಕ್ಷಣನೇ ಬಾ ಧರ್ಮರಾಜ ಪ್ರಶ್ನೆ ಕೇಳುವ ತಕ್ಷಣ ಧರ್ಮರಾಜ ಮುಂದಕ್ಕೆ ಬರ್ತಾ ಇಲ್ಲ, ಕೃಷ್ಣ ಕರ್ಕೊಂಡು ಬರ್ತಾನೆ. ನಿಮಗೆ ತುಂಬಾ ಹೆದರ್ತಾ ಇದ್ದಾನೆ, ನಿಮ್ಮನ್ನ ಮುಖ ತೋರಿಸಿ ಎಲ್ಲಿ ಶಾಪ ಕೊಡ್ತಿರೋ ಅಂತ ಗಾಬರಿ ಆಗ್ಬಿಟ್ಟಿದೆ ಪಾಪ ಆತನಿಗೆ, ಸಂಕೋಚ ಆಗೋಗ್ಬಿಟ್ಟಿದೆ. ಭೀಷ್ಮರೇ ನೀವು ಹತ್ರ ಕರೆದ ಮಾತಾಡಿಸಿ ಹೇಳಿ ಅಂತ ಹೇಳಿದಾಗ ಅವ್ರು ಕರೀತಾರೆ, ಧರ್ಮರಾಜ ಏನು ಸಂಕೋಚ ಪಡಬೇಡ, ಬೇಕಾದ್ದು ಕೇಳು, ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ತೇನೆಂತೆ, ನೀನು ಯಾವುದಕ್ಕೂ ಸಂಕೋಚ ಪಡಬೇಡ, ನೀನು ಮಹಾಧರ್ಮಿಷ್ಠ ಅಂತ ಹೇಳಿದಾಗ ಆಗ ಧರ್ಮರಾಜ ಬಂದು ನಮಸ್ಕಾರ ಮಾಡಿ ಹೇಳಲು ಪ್ರಾರಂಭ ಮಾಡ್ತಾನೆ. ತಾತ ನನಗೆ ಧರ್ಮ ಸೃಷ್ಟಿ ಹೇಳಬೇಕು, ನಾನು ರಾಜನಾದ್ದರಿಂದ ರಾಜಧರ್ಮಗಳನ್ನು ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದ ತಕ್ಷಣ ಭೀಷ್ಮರು ಶುರು ಮಾಡ್ತಾರೆ. ಕೃಷ್ಣ ನಮೋ ಧರ್ಮಾಯ ಮಹತೆ, ನಮಃ ಕೃಷ್ಣಾಯ ವೇಧಸೆ, ಬ್ರಾಹ್ಮಣೇಭ್ಯ ನಮಸ್ಕೃತ್ಯ ಧರ್ಮಾನ್ ವಕ್ಷೇಹಿ ಶಾಶ್ವತಾನ್. ಅವರು ಮಾಡಿದ ಮಂಗಲ ಇದುವತ್ತು. ನಾನು ಈಗ ನಮೋ ಧರ್ಮಾಯ ಮಹತೆ, ಧರ್ಮರೂಪದ ಭಗವಂತನೇ ನಮಸ್ಕಾರ. ನಮಃ ಕೃಷ್ಣಾಯ ವೇಧಸೆ, ನನಗೆ ಜ್ಞಾನ ಕೊಟ್ಟ ಪರಬ್ರಹ್ಮನಾದ ಕೃಷ್ಣನಿಗೆ ನಮಸ್ಕಾರ. ಆದರೆ ಬ್ರಾಹ್ಮಣೇಭ್ಯ ನಮಸ್ಕೃತ್ಯ, ಎಷ್ಟು ಋಷಿಮುನಿಗಳೆಲ್ಲ ಇದ್ದಾರೆ ಅವರೆಲ್ಲ ನಮಸ್ಕಾರ ಮಾಡ್ತೇನೆ. ನತ್ವಾ ಧರ್ಮಾನ್ ವಕ್ಷೇಹಿ ಶಾಶ್ವತಾನ್, ನಾನು ಶಾಶ್ವತ ಧರ್ಮಗಳನ್ನು ಹೇಳುತ್ತೇನೆ. ಬಹಳ ಇಂಪಾರ್ಟೆಂಟ್ ಇದು ಒಂದು. ಇವತ್ತು ಎಷ್ಟೋ ದಿನ ಮಹಾಭಾರತ ಧರ್ಮ, ಏ ಬಿಡ್ರಿ ಆ ಕಾಲಕ್ಕೆ ಆಗ್ತಿತ್ತು, ನಮಗೇನು ಅನ್ವಯ ಆಗುತ್ತೆ, ಅದು ಒಂದು ಔಟ್ಡೇಟೆಡ್ ಅಂತ ಕರೆದು ಬಿಡ್ತಾರೆ ಅಷ್ಟೇ. ಔಟ್ಡೇಟೆಡ್ ಧರ್ಮ ಯಾವುದೋ ಮಹಾಭಾರತ ಕಾಲ ರಾಮಾಯಣ ಕಾಲದಲ್ಲಿ ನಾವೇನು ಮಾಡೋಣ ಇವತ್ತು ಅಂತ ಕೇಳಿದರೆ ಭೀಷ್ಮರು ಹೇಳುತ್ತಾರೆ, ಯಾವುದೋ ಕಾಲದ ಧರ್ಮ ಹೇಳೋದಿಲ್ಲ, ಶಾಶ್ವತಾನ್ ಅದಕ್ಕೆ ಸನಾತನ ಧರ್ಮ ಅಂತ ಕರೀತಾರೆ. ಸನಾತನ ಧರ್ಮ ಬೇರೆ, ದಿನನಿತ್ಯದ ಧರ್ಮ ಬೇರೆ. ಇವತ್ತೊಂದು ಕೋರ್ಸ್ ಇದೆ, BSc ಕೋರ್ಸ್, ಅದು ನೂರಾರು ವರ್ಷ ನಡೆಯುತ್ತೆ. ಆದರೆ ಟೆಕ್ಸ್ಟ್ ಬುಕ್ ಒಂದು 3 ವರ್ಷದ ಚೇಂಜ್ ಆಗ್ತಾ ಹೋಗುತ್ತೆ. ಅದು ನಿತ್ಯ, ಈ ಕೋರ್ಸ್ ಸಂಬಂಧ ನಿತ್ಯ ಇದೆ. ಅದೇ ರೀತಿನೇ ಮಾತೃದೇವೋ ಹವ, ಪಿತೃದೇವೋ ಹವ, ಆಚಾರ್ಯ ದೇವೋ ಹವ, ಎಷ್ಟು ಕೋಟಿ ವರ್ಷ ಆದರೂ ಚೇಂಜ್ ಆಗೋದಿಲ್ಲ, ಯಾವಾಗಲೂ ಹಾಗೆ ಇರೋದೇನೆ. ತಂದೆ ತಾಯಿ ತಂದೆ ತಾಯಿನೇ, ಗುರುಗಳು ಗುರುಗಳೇ, ಆದ್ರಿಂದ ಒಂದು ಬದಲಾಗೋದೇನೆ ಇಲ್ಲ. ಇನ್ನು ಯೂನಿಫಾರ್ಮ್ ಇರುತ್ತೆ, ಸ್ಕೂಲ್ ಟು ಸ್ಕೂಲ್ ಚೇಂಜ್ ಮಾಡ್ತಾರೆ, ಒಬ್ಬೊಬ್ಬರು ಒಂದು ಬಣ್ಣದ ಯೂನಿಫಾರ್ಮ್ ಅವೆಲ್ಲ ಕೂಡ ಅವೆಲ್ಲ ಇದೆಲ್ಲ ಇವರು ಸಿಲೆಬಸ್ ಅಲ್ಲಿ ಬಂದಿರೋದೆಲ್ಲ ಕೂಡ ಅವರ ಕನ್ವೀನಿಯನ್ಸ್ ಅಷ್ಟೇ. ನಮ್ಮ ಸ್ಟೂಡೆಂಟ್ಸ್ ಹಾಕೋಬೇಕು, ಅದರಲ್ಲಿ ಟೆಂಪರರಿ ಅಷ್ಟೇ, ಅದೆಲ್ಲ ಪರೀಕ್ಷೆಗೆ ಓದ್ಕೊಂಡ್ಬರ್ಬೇಕು ಕಂಪಲ್ಸರಿ, ಡ್ರೆಸ್ ಎಲ್ಲ ಕಂಪಲ್ಸರಿ ಅಲ್ಲ. ಅದಕ್ಕೆ ಅದಕ್ಕೆ ಬೇಕಾದಷ್ಟೋ ಅಷ್ಟು ಅಂದ್ರೆ ಶಾಶ್ವತವಾದ ಧರ್ಮ ಬೇರೆ, ಸಾಮಾನ್ಯ ಧರ್ಮ ಬೇರೆ. ಇವತ್ತು ಟೈಮ್ ಟೇಬಲ್ ಮಾಡಿ, ಏನು ಸೀರಿಯಸ್ ಟೈಮ್ ಟೇಬಲ್ ಮಾಡ್ತಾರಪ್ಪ, ಮೇಸ್ಟ್ರು ಸೇರಿಬಿಟ್ಟು ಸ್ಕೂಲ್ ಶುರುವಾದ ತಕ್ಷಣ ಮೀಟಿಂಗ್ ಮಾಡಿ ಮಾಡಿ ಮಾಡ್ತಾರೆ. ಅದು ವರ್ಷ ಆಯುಷ್ ಎಷ್ಟಾದಕ್ಕೆ ಒಂದು ವರ್ಷ ಅಷ್ಟೇ, ನೆಕ್ಸ್ಟ್ ಇಯರ್ ಮತ್ತೆ ಚೇಂಜ್. ಕೆಲಸ ಇಲ್ಲ, 2 ಟೈಮ್ ಟೇಬಲ್, ಟೆಂಪರರಿ ಬೇರೆ, ಪರ್ಮನೆಂಟ್ ಬೇರೆ. ಮೊದಲು ಶುರುವಾದಾಗ ಒಂದು ಬೇರೆ, ಸ್ವಲ್ಪ ದಿವಸಕ್ಕೆ ಬೇರೆ, ಫಾರ್ 1 ವೀಕ್ ಓನ್ಲಿ, ಅದೊಂದು ಆಯುಷ್ ಅಷ್ಟೇ ಅದಕ್ಕೆ. ಫಸ್ಟ್ ವೀಕ್ ಓನ್ಲಿ, ಅದು ಸಬ್ಸಿಕ್ವೆಂಟ್ಲಿ ಮತ್ತೆ ಬೇರೆ, ಮತ್ತೆ ಚೇಂಜಸ್, ಅಲ್ಲೆಲ್ಲ ಚೇಂಜಸ್. ಇವೆಲ್ಲ ಏನಿದ್ರು ಕೂಡ ಇವೆಲ್ಲ ಆರ್ಬಿಟರಿ, ಟೆಂಪರರಿ ಹೊರತಿದ್ದಲ್ಲ, ನಮ್ಮ ತಕ್ಕಂತೆ ಟೆಂಟೇಟಿವ್ ಏರ್ಪಾಟುಗಳು. ಆದರೆ ಅದಿದೆಯಲ್ಲ, ಅದು ಶಾಶ್ವತ. ಅದನ್ನು ಮಹಾಭಾರತದ ಸಂದೇಶ, ರಾಮಾಯಣದ ಸಂದೇಶ ಒಂದು ಕಾಲಕ್ಕೆ ಸಂಬಂಧಪಟ್ಟಿದ್ದಲ್ಲ, ಸಾರ್ವಕಾಲಿಕವಾದದ್ದಾದ್ರಿಂದ ಎಟರ್ನಲ್ ವ್ಯಾಲ್ಯೂಸ್ ಅಂತಾರ ಅದನ್ನು ಹೇಳುತ್ತಾರೆ. ಈ ದೃಷ್ಟಿಕೋನ ಬರೋದಕ್ಕೇನೆ ಮೊದಲು ಪುಣ್ಯ ಮಾಡಿರಬೇಕು. ಯಾವುದೋ ಕಥೆ ಇಲ್ಲ, ಅದು ಯಾವುದೋ ಕಥೆ ಹೇಳಿಲ್ಲ ಅಂತ ಹೇಳಿದಕ್ಕೆ ಒಂದೇ ಗುರುತು, ಮಹಾಭಾರತ ರಾಮಾಯಣಗಳೇನಾದರೂ ಕೂಡ ಆ ಕಾಲಕ್ಕೆ ಮಾತ್ರ ಸಂಬಂಧಪಟ್ಟ ಧರ್ಮಗಳನ್ನು ಹೇಳಿದ್ರೆ ಇವತ್ತಿನವರೆಗೂ ದೇವರಾಣಿ ಬರ್ತಿದ್ದಿಲ್ಲ, ಅಲ್ಲಿಗೆ ಹೋಗ್ಬಿಡುತ್ತೆ. ಇವತ್ತು ಒಂದು 20 ವರ್ಷ ಟೆಕ್ಸ್ಟ್ ಬುಕ್ ಹುಡುಕಿ ನೋಡಂತೆ, ನಿಮ್ಗೆ ಗುಜರಿ ಇದರಲ್ಲೂ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಅಲ್ಲೂ ಸಿಗೋದಿಲ್ಲ, ಕಾಲೇಜಲ್ಲೂ ಸಿಗೋದಿಲ್ಲ. ಅವ್ ಮುಂದೆ ತಾಯಿಷ್ಯ ಅದ್ರದಾಗಲೇ ಎಷ್ಟೋ ದಿನ ತಾವು ಓದಿರ್ತಾರೆ, 1ನೇ ಕ್ಲಾಸ್ ಬಿಟ್ಟು ತಂದು ತೋರಿಸಿ ನೋಡಂತೆ ಓದಿರ್ತೀರಲ್ಲ. ಬ್ಯಾಗ್ ಚೆನ್ನ ಪಾಸ್ಬುಕ್ ಇರೋದಿಲ್ಲ, ಎಷ್ಟೊತ್ತಲ್ಲ ಬ್ಯಾಗ್ ತಂದು ಅಕೌಂಟ್ ಕೊಡ್ಮೇಲೆ ಬಿಸಾಕ್ಬಿಡ್ತಾರೆ ನಡಿಯಂತೆ. ಇವತ್ತು ಅದೆಲ್ಲ ಆಗಿರಷ್ಟು ವ್ಯಾಲ್ಯೂ ಅಷ್ಟೇ. ಮಹಾಭಾರತವನ್ನ ಇವತ್ತು ನಾವು ವ್ಯಾಸಪೀಠದ ಮೇಲೆ ಇಟ್ಟು ಮಂಗಳಾರತಿ ಮಾಡಿ ಓದ್ತೇವೆ, ಎಷ್ಟು ಕಡೆ ಇವತ್ತು ನಮ್ಗೆ ತುಂಬಾ ಜನ ಗೊತ್ತಿಲ್ಲ. ಇವತ್ತು ಯಾವುದೇ ಕಥೆ ಕಾದಂಬರಿಗಿಂತ ಅತಿ ಹೆಚ್ಚು ಪ್ರಿಂಟ್ ಆಗೋದು ಅಂದ್ರೆ ಮಹಾಭಾರತ ರಾಮಾಯಣಗಳೇನೆ. ಅದು ಸಂಸ್ಕೃತದಲ್ಲಿ, ಮತ್ತೆ ಸಂಸ್ಕೃತಿ ಎಷ್ಟು ಜನಕ್ಕೆ ಬರುತ್ತೆ ಮಹಾ, ಅದಕ್ಕೊಂದು ಗೌರವ ಇದೆ. ರಾಮಾಯಣ ಮನೆಯಲ್ಲಿರೋದೇ ಪುಣ್ಯ, ಮಹಾಭಾರತ ಮನೆಯಲ್ಲಿರೋದೇ ಪುಣ್ಯ. ನಮ್ಮ ಜನಗಳು ಭಾರಿ ಪುಣ್ಯವಂತರಿದ್ದಾರೆ, ಯಾರಕ್ಕೆ ಮಹಾಭಾರತ ಮನೆಯಲ್ಲಿ ಇಟ್ಕೋಬಾರ್ದಂತ ಹೌದಾ ಅಂತ ಬಂದ್ರೆ ಯಾರೋ ಒಬ್ರು, ಎಂಥ ಮೂರ್ಖರಿರ್ತಾವ, ಇಟ್ಕೊಂಡ್ಬಿಟ್ರೆ ಗಲಾಟೆ ಆಗುತ್ತಂತೆ, ಕತೆ ಕಾದಂಬರಿ ಇಟ್ಕೊಂಡ್ರೆ ಪರವಾಗಿಲ್ಲ ಅಂತೆ. ಎಷ್ಟು ಮೂರ್ಖರಿರ್ಬೇಕು ಇವರು, ಎಂತೆಂಥ ಪ್ರಶ್ನೆ ತಲೆ ಹೊಳಿತಾರೆ, ರೆಕ್ಕ ಹಾಕಿರೋಣ. ಗೀತಾ ಮನೆಗೆ ಇಟ್ಕೋಬಾರ್ದಂತೆ, ಇನ್ನು ಗೀತಾ ಫೋಟೋ ಮನೆಯಲ್ಲಿ ಹಾಕೋಬಾರ್ದಂತೆ, ಯಾರೇ ಕೇಳಿ, ಗೀತಾ ಉಪದೇಶ ಚಿತ್ರ ಹಾಕೋಬಾರ್ದಂತೆ. ಯುದ್ಧದ ನೋಡಿದ್ರೆ ಅದೊಂದು ಯಾವ್ದೋ ಬಾಬನ್ ಫೋಟೋ ಹಾಕೊಂಡಿರ್ತಂತ ಅಂದ್ಬಿಟ್ಟು, ಎಂತ ಮೂರ್ಖರಿರ್ತಾರೆ ಅಂದ್ರೆ ಎಷ್ಟು ತಲೆ ಕೆಟ್ಟಿದೆ ಜನಗಳು ಅಂದ್ರೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಎಲ್ಲಿಂದ ವೀರ ಸಣ್ಣವರೆಲ್ಲ ಮತ್ತೆ ಯಾವ್ದೋ ದೊಡ್ಡ ದೊಡ್ಡ ಕೋರ್ಸ್ ಒಂದು ಕೆಲಸ ಮಾಡ್ತಿರ್ತಾರೆ, ಮತ್ತೆ 56,000 ಸಂಬಳ ಬೇರೆ ತಗೋತಿರ್ತಾರೆ ಅಂದ್ರೆ ಎಷ್ಟು ಬುದ್ಧಿ ಕಡಿಮೆ ಆಗಿದೆ ಯೋಚನೆ ಮಾಡಿ. ಅದನ್ನು ಮಹಾಭಾರತವನ್ನ ಇಂಥ ಜನ ನೋಡೋದಿಲ್ಲಿ, ಅದನ್ನ ನೋಡೋದಿಲ್ಲಿ. ಮಹಾಭಾರತ ಇಟ್ಕೋಬೇಕು ಅಂತ ಕೇಳಬೇಡಿ, ಇಟ್ಕೋ ಮನೇನೇ ಅಲ್ಲ ಅದು. ಮಹಾಭಾರತ ರಾಮಾಯಣ ಇತ್ಯಾದಿ ನಿಮ್ಮನೆ ರಾಮಾಯಣ ಆಗ್ತದೆ ಅಂತ ಅರ್ಥ. ರಾಮಾಯಣ ಇಲ್ಲಾದ್ರೆ ಮನೆ ರಾಮಾಯಣ ಆಗ್ತದೆ, ಮಹಾಭಾರತ ಇದ್ರೆ ಕುರುಕ್ಷೇತ್ರ ಅಂತ ತಿಳ್ಕೊಂಡಿದ್ದಾರೆ. ಮಹಾಭಾರತ ಇಲ್ಲದವರು ಕುರುಕ್ಷೇತ್ರ ಆಗ್ತದೆ ಮನೆಯೊಳಗೆ ಅಂತ ತಿಳ್ಕೋಬೇಕೆ ಹೊರತು ಅದು ಔಷಧಿ. ಅದು ಅಂತ ಎಷ್ಟೋ ಜನ ಎಷ್ಟು ಬುದ್ಧಿವಂತರು ಅಂದ್ರೆ ಕೆಲ ಔಷಧಿ ಇಟ್ಕೊಂಡ್ಬಿಟ್ಟಿರ್ತಾರೆ, ರೋಗ ಇರೋದಿಲ್ಲ, ಅಕಸ್ಮಾತ್ ಬಂದ್ರೆ ಇರಲಿ ಅಂತ ಹೇಳಿಬಿಟ್ಟು. ಈ ರೋಗ ಬರೋ ಗ್ಯಾರಂಟಿ ನಿಮಗಿದೆ, ನಿಮಗೆ ಸತ್ತೋಗೋ ಗ್ಯಾರಂಟಿ ಏನಿಲ್ಲ, ಡೌಟ್ ಇದೆಯಾ ನಿಮ್ ಬಗ್ಗೆ ಯೋಚನೆ ಮಾಡಿ. ಇವತ್ತು ನಮ್ಮ ಹಿಂದೆ ಯಾವುದು ಬರೋದಿಲ್ಲ, ಮನೆಯಲ್ಲಿ ಮಹಾಭಾರತ ಇಟ್ಕೊಂಡಿದ್ದ ಅಂತ ಪುಣ್ಯನೇ ಸಾಕು, ಅಷ್ಟೇ ದೇವತೆಗಳು ವಾಸ ಮಾಡಿದ್ರು ಅಂತ ಅರ್ಥ. ರಾಮಾಯಣ ಅಂತ ಬರೀ ಅಕ್ಷರಗಳಲ್ಲವು, ಸರಸ್ವತಿ ಅನೇಕ ರೂಪಗಳು, ಭಗವದ್ ರೂಪಗಳು ಅದರಲ್ಲಿರುತ್ತೆ. ಅಷ್ಟರಕ್ಕೆ ಮನೆಯಲ್ಲಿ ಅವಕಾಶ ಕೊಟ್ಟಂತೆ ಲೆಕ್ಕ ಇಟ್ಕೊಂಡು ಪೂಜೆ ಮಾಡಿದ್ರೆ ನಮ್ಮನ್ನು ಕಾಪಾಡದೇ ಇರುತ್ತೆ. ಅದನ್ನ ಸರ್ವಮೂಲ ಗ್ರಂಥಗಳು ಮೊದಲಾದ ಗ್ರಂಥಗಳು ಅಂದ್ರೆ ಮೊದಲು ಇರಬೇಕು, ಅವೆಲ್ಲ ಕೂಡ ಇರಬೇಕಂತ ಕೇಳಬೇಡಿ. ಇಲ್ದೆ ಹೋದ್ರೆ ಅದಕ್ಕಿಂತ ದೊಡ್ಡ ಪಾಪ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕಷ್ಟೇ. ಅಂತ ಮಹಾಭಾರತವನ್ನ ಇವತ್ತರ ಉಳಿಸ್ಕೊಂಡು ಬಂದಿದ್ದೇವೆ. ಎಷ್ಟು ಜನ ಹೋಗಲಾಡಿಸ್ಕೊಂಡು ಟ್ರೈ ಮಾಡ್ತಾರೆ, ಹೋಗ್ಲಿ ಹೋಗ್ಲಿ ಅಂತೇಳಿ, ಉಳ್ಕೊಂಡೇ ಉಳ್ಕೊಳ್ಳುತ್ತ. ಯಾತಕ್ಕೆ ಆ ಶಕ್ತಿ ಅದಕ್ಕಿದೆ, ಯಾವುದಕ್ಕೆ ಸ್ವಂತ ಶಕ್ತಿ ಇದೆಯೋ ಅದನ್ನ ಯಾರು ತೆಗಲಕ್ಕಾಗೋದಿಲ್ಲ. ನೀವು ಹೈಲಿ ಬ್ಯಾರಿಕೇಡ್ ಇದ್ದವನ್ನ ಹಿಂದಕ್ಕೆ ಹಾಕ್ಲಿಕ್ಕೆ ಬರೋದಿಲ್ಲ, ಎಂಥ ರಿಸರ್ವೇಷನ್ ಮಧ್ಯೆ ತಿಳ್ಕೋಬೇಕಾಗ್ತದ. ಇಲ್ಲದ್ರೆ ಇವರಿಗೆ ಮರ್ಯಾದೆ ಹೋಗೋ ಪ್ರಸಂಗ ಬರೋದು. ಮಹಾಭಾರತ ರಾಮಾಯಣಗಳಂತಹ ಗ್ರಂಥಗಳು ತಾತ್ಕಾಲಿಕ ಧರ್ಮ ಹೇಳೋದಿಲ್ಲ. ಧರ್ಮಾನ್ ವಕ್ಷೇಹಿ ಶಾಶ್ವತಾನ್, ಶಾಶ್ವತ ಧರ್ಮಗಳನ್ನು ಹೇಳ್ತಾ ಇದ್ದೇವೆ ಅಂತ ನಿದರ್ಶನ. ಇದೆಲ್ಲ ಹಿನ್ನೆಲೆ ನೋಡಿದಾಗ ಮುಂದೆ ಅವ್ರು ಮಾಡೋ ಸ್ವಲ್ಪ ಮಾತಾಡೋದಿಲ್ಲ. ಮತ್ತೆ ಮಹಾಭಾರತದಲ್ಲಿ ಭೀಷ್ಮರ ಉಪದೇಶ ಸಿಂಹಪಾಲ, ಅದು ಒಂದು ಬಹುಭಾಗ ಮುಂದಿನ ಈ ಪರ್ವಗಳ ಮುಂದಿನ ಬಹುಭಾಗ ಇರೋದೆಲ್ಲ ಭೀಷ್ಮರ ಉಪದೇಶದಲ್ಲೇನೆ. ಅಷ್ಟೆಲ್ಲ ಕೂಡ ಹೆಸರಿಗೆ ಭೀಷ್ಮೋಪದೇಶವಾದರೂ ಕೂಡ ಒಳಗೆ ಇದ್ದು ಹೇಳಿದ್ದು ಸಾಕ್ಷಾತ್ ಕೃಷ್ಣನಾದ್ದರಿಂದ ನಾವು ಇನ್ನೊಂದು ಗೀತೆ ಕೇಳ್ತಿದ್ದೇವೆ ಅಂತ ಅರ್ಥ. ಅದು ಕೃಷ್ಣ ನೇರವಾಗಿ ಹೇಳಿದ ಗೀತೆ, ಇದು ಭೀಷ್ಮರು ಒಳಗೆ ನಿಂತ್ಕೊಂಡು ಹೇಳಿದ ಗೀತೆ ಅಷ್ಟೇ ಹೊರತು ಗೀತೆಯ ಇನ್ನೊಂದು ಭಾಗ ಇದ್ದಾಗ. ಅದಿಷ್ಟು ಕೃಷ್ಣನ ಮಾತುಗಳು ದಾಸರ ಬಗ್ಗೆ ಹೇಳ್ತಾರೆ. ನನ್ನ ಮಾತುಗಳೆಲ್ಲ ನನ್ನ ಹಿರಿಯರ ಮಾತು ಅಂತ ಹೇಳ್ತಾರಲ್ಲ ಆಯ್ತ, ನನ್ನ ಮಾತಲ್ಲ ದೊಡ್ಡವರ ಮಾತು ಅಂತ ಹೇಳೋ ಹಾಗೆ ನಿಜವಾಗಲೂ ಕೃಷ್ಣನ ಮಾತುಗಳೇ ಹಾಗೆ ಬಂತು. ಅವರೇನೇನು ಹೇಳ್ತಾರೆ, ಎಷ್ಟು ಅದ್ಭುತ ವಿಚಾರಗಳನ್ನು ಹೇಳ್ತಾರೆ, ಧರ್ಮರಾಜನ ಪ್ರಶ್ನೆಗಳು ಎಷ್ಟು ಅಪೂರ್ವ, ಅದಕ್ಕೆ ತಕ್ಕಂತೆ ಭೀಷ್ಮರು ಎಷ್ಟು ಉತ್ತರ ಕೊಡ್ತಾರೆ. ಎಲ್ಲದರ ಬಗ್ಗೆ ಕೃಷ್ಣ ಎದೆಯೇ ನಿಂತಿದ್ದಾನೆ. ಭೀಮಸೇನಾದಿಗಳಿದ್ದಾರೆ, ನಾರದಾದಿಗಳಿದ್ದಾರೆ, ಅಂದಮೇಲೆ ಎಂಥ ಒಂದು ಜ್ಞಾನ ಸತ್ರ ಅಲ್ಲಿ ನಡೀತು, ಅತ್ಯಪೂರ್ವವಾದಂಥ ಜ್ಞಾನ ಯಜ್ಞ ನಡೀತು ಅನ್ನೋದನ್ನು ಅರ್ಥ ಮಾಡಿಕೊಂಡು ಓದಬೇಕು. ನಾಳೆ ದಿವಸದಿಂದ ಆ ಭಾಗ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.